ஸ்ரீகுருப்போ நம. ஹரிஹி ஓம். இது ராமோத்சவத சுபசந்தர்ப்ப. பரமபூஜ்யராதந்த ஸ்ரீபாதங்களவர பட்டத தேவரு ராமதேவரேனே. பெரிய ராமதேவரல்ல, சீதா லட்சுமண சமேதர ராமதேவரு, ஸ்ரீமத் ஆச்சாரிய சத்யதீர்த்தரிக தயப்பாலிசிதந்த தேவரு. ராமோத்சவத காலக்கு பரமபூஜ்ய ஸ்ரீபாதங்களவர் ஆகமிச்சிருவது ಆಚಾ ಸಾಕ್ಷಾತ್ ರಾಮದೇವರನ್ನು ಆಚಾರ್ಯಕರ ಅಚ್ಯುತ ರಾಮದೇವರು ಅಂದರೆ ವಿಗ್ರಹ ತೊಗೊಂಡು ಬಂದಿದ್ದಾರೆ ಅಂತಲ್ಲ, ರಾಮದೇವರ ಸಮೇತನೇ ಬಂದಿದ್ದಾರೆ ಅನ್ನಷ್ಟು ಶ್ರೇಷ್ಠವಾದಂಥ ಪರ್ವಕಾಲ ಇದು. ಅದು ಒಳ್ಳೆಯ ಇದು ಒಂದು ಶಿವಸ. ಒಂದು ಕಡೆ ರಾಮೋತ್ಸವದ ಪರ್ವಕಾಲ, ಮತ್ತೊಂದು ಕಡೆಗೆ ಶ್ರೀಮದ್ ಪರಮಪೂಜ್ಯ ಶ್ರೀಪಾದಂಗಳವರ 60 ವಸಂತಗಳನ್ನು ಕಂಡಂಥ ವಿಶೇಷವಾದಂಥ ಒಂದು ಪರ್ವಕಾಲ ಇದು. ವರ್ಷ ಪೂರ್ತಿಯಾಗಿ ಶ್ರೀಮ ಪರಮಪೂಜ್ಯ ಶ್ರೀಪಾದಂಗಳವರ ಅಪೂರ್ವವಾದಂತಹ ರೀತಿಯಲ್ಲಿ 60 ಸಮಾನ ಎಲ್ಲರಿಗೂ ನಡೆಯುತ್ತೆ. ಆದರೆ ಪ್ರತಿನಿತ್ಯ ಭಾಗವತಾದಿ ಪ್ರವಚನಗಳು, ಈ ವರ್ಷ ಪೂರ್ತಿಯಾಗಿ ವಿಶೇಷ ಭಾಗವತಾದಿ ಪ್ರವಚನ, ಗೃಹ ಸಂದರ್ಶನ, ಅನೇಕ ಕಾರ್ಯಕ್ರಮಗಳು ಶ್ರೀಪಾದಂಗಳವರು ಹಮ್ಮಿಕೊಂಡು ಬಿಟ್ಟು ವಿಶೇಷವಾದ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅನೇಕ ಬಗೆ ಬಗೆಯ ಉಪನ್ಯಾಸಗಳು, ಅನೇಕ 181 ಜನ ವಿದ್ವಾಂಸರಿಗೆ ಸನ್ಮಾನ, ಒಂದಲ್ಲ ಎರಡಲ್ಲ. ಅವರು ಬಹುಶಃ ಅವ್ರ ಲೆಕ್ಕ ಕೋಟಿಗಟ್ಟಲೆ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂಥ ಷಷ್ಠಿ ಮೊದಲಾದವುಗಳೆಲ್ಲ ಸಾಮಾನ್ಯರಿಗೆ ಮಾಡಿಕೊಂಡ್ರೆ ವೈಯಕ್ತಿಕ, ಇವತ್ತು ಗುರುಗಳಿಗೆ ಅಂಥವ್ರಿಗೆ ಮಾಡಿದಾಗ ಅದು ಸಾರ್ವಜನಿಕವಾಗ್ತದೆ. ಆ ಒಂದು ಪರಿಕಲ್ಪನೆಯಲ್ಲಿ ಬಹಳ ವ್ಯಾಪಕವಾಗಿ ಊರೂರುಗಳಲ್ಲೆಲ್ಲ ಕಾರ್ಯಕ್ರಮ ನಡೆದು ಜುಲೈ 2, 3, 4 ಪರಮಪೂಜ್ಯ ಶ್ರೀಪಾದಂಗಳವರು ಈ ಕಾರ್ಯಕ್ರಮದ ಉಪಸಂಹಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ 60ನೇ ವರ್ಷದ ಕಾರ್ಯಕ್ರಮದ ಉಪಸಂಹಾರ ಕಾರ್ಯಕ್ರಮ ಆಗಿದೆ. ಆಗಲೇ ಸಾರ್ವಜನಿಕವಾಗಿ ಎಲ್ಲ ಒಂದು ಸಮಿತಿಯ ವತಿಯಿಂದ ಶ್ರೀಗಳವರಿಗೆ ಗೌರವ ಸಲ್ಲಿಸ್ತಕ್ಕಂಥ, ಅಭಿವಂದನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆಗಲೇ ಇದೆ. ಪೂರ್ವಭಾವಿಯಾಗಿ ಅನೇಕ ಸಂಸ್ಥೆಗಳಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಯಥಾಶಕ್ತಿ ಯಥಾಯೋಗ್ಯವಾಗಿ ಕಾರ್ಯಕ್ರಮಗಳನ್ನು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಬಂದಿದೆ. ಊರೂರುಗಳಲ್ಲೂ ಕಾರ್ಯಕ್ರಮ ನಡೀತಾ ಬಂದಿದೆ. ನಮ್ಮ ಪ್ರತಿಷ್ಠಾನದಿಂದ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಪರಮಪೂಜ್ಯ ಶ್ರೀಪಾದಂಗಳವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಗಳವರು, ಈಗ ಬರೋದು ಭಾರಿ ಕಷ್ಟ ಈ ಪರ್ವಕಾಲ, ಈಗ ಬೆಳಗ್ಗೆ ನಿತ್ಯ ಹೋಮ, ಬೆಳಗ್ಗೆ ಪೂಜೆ, ಅಲ್ಲೇ ವಿಶೇಷವಾದಂಥ ಸಾಯಂಕಾಲ ಇಡೀ ಕಾರ್ಯಕ್ರಮ ಉಂಟು ಸ್ವಾಮಿಗಳಿಗೆ. ಅಂಥ ಹೊತ್ತಿನಲ್ಲೂ ಕೂಡ ಅನುಗ್ರಹಿಸಿ ಇಲ್ಲಿ ಬಂದಿದ್ದಾರೆ. ಶ್ರೀಪಾದರ ಬಗ್ಗೆ ಹೆಚ್ಚಳ ಕಾರಣ ಇಲ್ಲ. ಮೊದಲನೇದಾಗಿ ಸತ್ಯತೀರ್ಥರ ಪೀಠದವರು ಅಂದ್ರೇ ಮುಗೀತು. ಸತ್ಯತೀರ್ಥರು ಆಚಾರ್ಯ ಬಹಳ ಪ್ರಿಯರಾದಂಥ ಶಿಷ್ಯರು. ಅದಕ್ಕೆ ಒಂದೇ ಗುರುತು ಅಂದರೆ ಆಚಾರ್ಯರ ಹತ್ತಿರ 3 ಐತರೇ ಶ್ರುತಿ ಕೇಳಿದಂಥ ಹಿರಿಮೆ ಅವರದು. 3 ಐತರೇ ಆಚಾರ್ಯ ಅತ್ಯಂತ ಪ್ರಿಯ, ಅದನ್ನು 3 ಕೇಳಿದವರು. ಅದ ಜೊತೆಗೆ ಆಚಾರ್ಯದ ಬದರಿಗೆ ಪ್ರಯತ್ನ ಪಟ್ಟು ಹೊರಟವರು. ಭಾಳ ಆಶ್ಚರ್ಯ ಅಂದರೆ ಒಬ್ಬರೇ ಅಂತ ಪ್ರಯತ್ನ ಮಾಡಿದವರು. ಆಚಾರ್ಯರು ಅಲ್ಲಿವರೆಗೂ ಕೂಡ ಅನುಗ್ರಹಿಸಿದ್ದಕ್ಕೆ ಬರಲಿಕ್ಕಾಯ್ತು ಅಷ್ಟೇ, ಹೋಗ್ಲಿಕ್ಕೆ ವಿಶೇಷ ಅನುಗ್ರಹ ಮಾಡಿದರು. ಅದು ಯಾತಕ್ಕೆ ಅಂತ ಆಮೇಲೆ ಗೊತ್ತಾಯಿತು. ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮ ಪ್ರತಿ ತಯಾರು ಮಾಡಿದ ಮಠ ಅಂದರೆ ಸತ್ಯತೀರ್ಥ ಮಠ. ಸತ್ಯತೀರ್ಥರು ಫಸ್ಟ್ ಕಾಪಿ ಬರೆದವರು ಅವರೇನೆ. ಸತ್ಯತೀರ್ಥ ಅಂತ ಹೆಸರಿಗೆ ಬ್ರಹ್ಮಸೂತ್ರ ಬರೆಯೋದಕ್ಕೆ ಅದಕ್ಕೇನು ಸಂಬಂಧ ಅಂದರೆ, ಸತ್ಯ ಬಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ಸತ್ಯತೀರ್ಥರು ಬ್ರಹ್ಮಸೂತ್ರ ತೀರ್ಥರು ಅಂತ ಅರ್ಥ, ಬ್ರಹ್ಮಮೀಮಾಂಸಾ ತೀರ್ಥರು ಅಂತ ಅರ್ಥ. ಆ ದೃಷ್ಟಿಯಿಂದ ಅವರಿಗೆ ವಿಶೇಷವಾದ ಅನುಗ್ರಹ ಶ್ರೀಮದ್ ಆಚಾರ್ಯರು ಮಾಡಿದ್ದಾರೆ. ಅದರ ಜೊತೆಗೆ ಆಚಾರ್ಯರ ಬಗ್ಗೆ ಆ ಸತ್ಯತೀರ್ಥರು ಹೊಸ ಮಾಹಿತಿಯೊಂದನ್ನು ಮಧ್ವಯುಜ ಕೊಡ್ತದೆ. ಆಚಾರ್ಯರು ಭೀಮಾವತಾರ ಅಂಬದನ್ನು ಸತ್ಯತೀರ್ಥರು ಕೇಳಿದ್ದಕ್ಕೆ ಜಗತ್ತಿಗೆ ಇನ್ನೊಮ್ಮೆ ಗೊತ್ತಾಯಿತು. ಕುರುಕ್ಷೇತ್ರಕ್ಕೆ ಹೋಗಿದ್ದ ಕಾಲಕ್ಕೆ ಇಲ್ಲಿ ನಾವು ರಾಜನಾಗಿದ್ದೆ ಅಂತ ಹೇಳಿದ ಸ್ವಾಮಿ ತಮ್ಮ ಆಯುಧ ಎಲ್ಲಿದೆ ಅಂತ ಕೇಳಿದವರು ಸತ್ಯತೀರ್ಥರು. ಆಚಾರ್ಯರಿಗೆ ಅತ್ಯಂತ ಆಪ್ತರವರು, ಆಗ ತೋರಿಸಿಕೊಟ್ರು. ಮತ್ತು ನೀವು ಒಬ್ಬ ರಾಜರಾಗಿದ್ದೀರಿ ಅಂತಂದು ಹೇಳಿ ಆಚಾರ್ಯರು ಅವರಿಗೆ ಆ ಕಾಲದಿಂದ, ಮಧ್ವಾವತಾರಕ್ಕಷ್ಟೇ ಅಲ್ಲ ಭೀಮಾವತಾರಕ್ಕೂ ಸಂಬಂಧಪಟ್ಟಂಥ ಗುರುಗಳು ಅಂದರೆ ಸತ್ಯತೀರ್ಥರು. ಭೀಮಾವತಾರ ಮಧ್ವ ಎರಡೂ ಸೇರಿತು. ಅನಂತರ ಕಾಲದಲ್ಲಿ ತುಂಬ ಜನ ಜ್ಞಾನಿಗಳು ಆಗ್ತಾ ಬಂದಿದ್ದಾರೆ. ಮಧ್ಯದಲ್ಲಿ ಒಬ್ಬ ಸುರೋತ್ತಮ ತೀರ್ಥರು, ವಾದಿರಾಜ ಸ್ವಾಮಿಗಳ ತಮ್ಮಂದಿರು ಭಂಡಾರಿಕೆಗಳ ಅಧಿಪತಿಗಳಾಗಿ ಒಂದು ಕಡೆಗೆ ಪೀಠಾಧಿಪತ್ಯ, ಮತ್ತು ವಾದಿರಾಜ ಸ್ವಾಮಿಗಳ ತಮ್ಮಂದಿರು ಇನ್ನೊಂದು ಕಡೆಗೆ ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ ಒಳ್ಳೆಯ ಒಂದು ಟೀಕಾ ಭಾವವಿಲಾಸಿರಿ ಅಂತಕ್ಕಂಥ ಟೀಕಾ ಬರೆದವರು ಸುರೋತ್ತಮ ತೀರ್ಥರು. ಅನಂತರ ರಾಜವಂದ್ಯ ತೀರ್ಥರು ಮೊದಲಾದ ಅನೇಕರು ಜ್ಞಾನಿಗಳು ಬಂದಿದ್ದಾರೆ. ಇತ್ತೀಚೆಗಂತೂ ಒಬ್ಬ ದೊಡ್ಡ ದಾಖಲೆಯ ಮಹಾಸ್ವಾಮಿಗಳು ಅಂದರೆ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬಾರಿ ದೊಡ್ಡ ಸಾಧನೆ ಮಾಡಿದವರು. ಜ್ಞಾನ ಕಾರ್ಯಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಹೊಸ ಕ್ರಾಂತಿ ಮಾಡಿದಂಥವರು ಸತ್ಯಧಾರ ಸ್ವಾಮಿಗಳ ಶಿಷ್ಯರಾಗಿ ವಿದ್ಯಾಮಾನ ತೀರ್ಥರು ಮಾಡಿದ ಕೆಲಸ ಭಾಳ ಅಪೂರ್ವವಾದದ್ದು. ಇವತ್ತು ಏನಾದರೂ ಕಾರ್ಯಕ್ರಮ ಹೆಚ್ಚು ನಡೀತಾ ಇದ್ದರೆ ಅವರ ಸ್ಫೂರ್ತಿಯ ಬಲ ಅದು. ಅವರ ಸ್ಫೂರ್ತಿ ಇದ್ದಾಗ ಅನೇಕ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಒಂದು ಪರಿಕಲ್ಪನೆ ಬಂದಿದ್ದು ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರಿಂದ. ಅಂಥವರ ಶಿಷ್ಯರಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ಇಡೀ ತಮ್ಮ ಜೀವನವನ್ನೇ ಭಾಗವತಾದಿ ಶಾಸ್ತ್ರದ ಪಾಠ ಪ್ರವಚನಕ್ಕೆ ಮೀಸಲಿಟ್ಟವರು. ಮದಿ ಪಾಠ ಪ್ರವಚನ ಬರೀ ಮಾಡೋದಲ್ಲ, ಅವರು ಪ್ರತಿ ಹಂತದಲ್ಲೂ ಹೊಸ ಹೊಸ ವಿಷಯಗಳನ್ನು ಆವಿಷ್ಕಾರ ಮಾಡತಕ್ಕಂಥ ವಿಶೇಷ ಕೌಶಲ ಅವರು. ಯಾವುದೋ ಒಂದೆರಡು ವಿಷಯದ ಬಗ್ಗೆ ಅಲ್ಲ, ಯಾವುದೇ ವಿಷಯ ಯಾವುದೇ ಶ್ಲೋಕ ಕೊಟ್ಟರು ಕೂಡ, ಸುಭಾಷಿತ ಕೊಟ್ಟರು ಅದನ್ನು ಹರಿಸರ್ವತೋ ಅಥವಾ ಪರನೋ ವಾಯುಪರ ಜೀವತ್ವ ಬಾಡ ಬರತಕ್ಕಂಥ ಅಸಾಧಾರಣವಾದ ಸಾಮರ್ಥ್ಯವನ್ನು ಭಗವಂತ ಅವರಲ್ಲಿ ಇಟ್ಟಿದ್ದಾನೆ. ಅಂಥವ್ರು ಇಲ್ಲಿ ಬಂದಿದ್ದು ದೊಡ್ಡ ನಮ್ಮ ಪುಣ್ಯ. ಈ ಸಮಯದಲ್ಲಿ ಕೊರಬಿ ಶ್ರೀಪಾದಗಳವರನ್ನ ಅಭಿವಂದಿಸುವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶ್ರೀಗಳವರು ಅವರನ್ನು ಮೊದಲು ಸ್ವಾಗತ ಮಾಡ್ತಾ ಇದ್ದೇನೆ. ಆಮೇಲೆ ಅವರು ಅನುಗ್ರಹ ಮಾಡಿ ಶ್ರೀಗಳ ಅನುಗ್ರಹ ವಚನ ನೀಡಬೇಕು ಅಂತ.
ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರವೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಬಹಳ ಪುರಾಣದಲ್ಲಿ ಪ್ರಸಿದ್ಧವಾದ ಶ್ಲೋಕ. ಏಳು ಪದಗಳಿಂದ ಏಳು ಕಾಂಡಗಳ ಸಾರಾಂಶ ಈ ಶ್ಲೋಕದಲ್ಲಿ ಅಡಗಿದೆ. ರಾಮ ರಾಮಭದ್ರ ರಾಮಚಂದ್ರ ವೇಧಸ್ಸು ರಘುನಾಥಾಯ ರಘುನಾಥ ನಾಥ ಸೀತಾಪತಿ ರಾಮ ಮೊದಲನೆಯದು ರಾಮ ಶಬ್ದ ಇಡೀ ಬಾಲಕಾಂಡದ ಅರ್ಥವನ್ನು ರಾಮ ಎಂಬ ಶಬ್ದದಿಂದ ಹೇಳಿದ್ದಾರೆ. ರಾಮಾಯ ಭಗವಂತ ಆ ಬಾಲಕಾಂಡದ ಸಾರಾಂಶ ಏನು? ಬಹಳ ಇವರನ್ನು ಸಂಹಾರ ಮಾಡಿದ್ದು, ಸುಬಾಹು ಸುಬಾಹುವನ್ನು ಸಂಹಾರ ಮಾಡಿದ್ದು, ಮಾರೀಚನನ್ನು ದೂರಕ್ಕೆ ತಳ್ಳಿದ್ದು, ಅದನಂತರ ಅತುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದು. ಇದು ದೊಡ್ಡ ಕೆಲಸ. ಇದನ್ನು ಮಾರಣ ರಾಮ ಎಂಬುದಕ್ಕೆ ಬಲಕಾರ್ಯ ಮಾರ, ಯಾಕೆಂದರೆ ರಾಮ ಎಂಬುದಕ್ಕೆ ಎರಡು ನಿರ್ವಚನವನ್ನು ಆಚಾರ್ಯರು ತೋರಿಸಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ರಾಮಾಯಣ ಅಂತ ಒಂದು ಪಾಠ ಇದೆ, ಮರಣ ಅಭಯಾದ್ಯಾಹ ಎಂಬುದಾಗಿ ಹೇಳ್ತಾರೆ. ರಮಯತೀತಿ ರಾಮ, ಸಜ್ಜನರಿಗೆ ಆನಂದವನ್ನು ಕೊಡೋದ್ರಿಂದಾಗಿ ರಾಮ. ಇನ್ನೊಂದು ಮಾರಯತೀತಿ ರಾಮ, ಹಾಗೂ ನಿರ್ವಚನ ಇದೆ. ಯಾಕೆಂದರೆ ನಿರ್ವಚನದಲ್ಲಿ ಮಾರ ಅಂತೀರಿ, ಮಾರ ಆಗಬೇಕು. ರಾಮ ಹೇಗಾಯಿತು ಅಂದರೆ ವರ್ಣಾಗಮ ವರ್ಣ ವಿಪರ್ಯಚ್ಛ, ಹೆಚ್ಚು ಕಡಿಮೆ ಆಗೇ ಆಗತ್ತೆ. ನಿರ್ವಚನದಲ್ಲಿ ಆಗುವಾಗ ಮಾರ ಅಂತಿರುವ ಬದಲು ರಾಮ ಅಂತ ಹೇಗಾಯಿತು ಅಂತ ಹೇಳಿದ್ರೆ ನಿರ್ವಚನದಲ್ಲಿ ಆ ವರ್ಣಗಳ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಮಾರಯತೀತಿ ರಾಮ, ಯಾಕೆಂದರೆ ಆಚಾರ್ಯರು ಮಾರಣ ಎಂಬ ಒಂದು ಆ ಪ್ರವೃತ್ತಿ ನಿಮಿತ್ತವನ್ನು ಅವರ ಪಾಠದಲ್ಲಿ ಭಾಗವತ ತಾತ್ಪರ್ಯ ಪಾಠದಲ್ಲಿ ಪಾಠಾಂತರ ಮಾರಣ ಅಂತ. ಹಾಗಾಗಿ ಎಲ್ಲ ಯಜ್ಞಕಂಠಕರನ್ನು ಸಂಹಾರ ಮಾಡಿದ್ದು, ತಾಟಕೆಯನ್ನು ಸಂಹಾರ ಮಾಡಿದ್ದು, ಅತುಲ ಎಂಬ ರಾಕ್ಷಸನ ದೈತ್ಯನನ್ನು ಸಂಹಾರ ಮಾಡಿದ್ದು, ಸುಬಾಹು ಮೊದಲಾದವನ್ನು ಸಂಹಾರ ಮಾಡಿದ್ದು. ಈ ಸಂಹಾರ ಮಾಡಿದ ರಮಂತೆ ಯೋಗಿನ ಅಸ್ಮಿನ್. ಆಗ ವಿಶ್ವಾಮಿತ್ರಾದಿ ಋಷಿ ಮುನಿಗಳು ಅವನ ಬಗ್ಗೆ ಬಹಳ ಆನಂದಪಟ್ಟರು. ನಮ್ಮ ನಿರ್ವಿಘ್ನವಾಗಿ ಯಜ್ಞ ನಡೀತು ಇವನಿಂದಾಗಿ ಅಂತ ಎಲ್ಲರೂ ಸಂತೋಷಪಟ್ಟರು. ರಮಂತೆ ಯೋಗಿನ ಅಸ್ಮಿನ್, ಯೋಗಿನ ಮುನಿಯೋಗಿಗಳಾಗಿರ್ತಕ್ಕಂಥ ಈ ಋಷಿ ವಿಶ್ವಾಮಿತ್ರಾದಿ ಋಷಿಗಳು ಸಂತೋಷಪಟ್ಟರು. ಅದು ರಾಮ ಶಬ್ದದ ಅರ್ಥ, ಮಾರಣ ಮಾಡಿದ್ದರಿಂದ ರಾಮ ಶಬ್ದದ ಅರ್ಥ. ಇದು ಬಾಲಕಾಂಡದ ಸಾರಾಂಶ. ಕೊನೆಗೆ ಶಿವಧನಸ್ಸನ್ನು ಹೆದೆಯರಿಸುವ ಭರದಲ್ಲಿ ಮುರಿದು ಸೀತೆಗೆ ಪತಿಯಾದದ್ದು. ರಾ ಶಬ್ದೋ ಲಕ್ಷ್ಮೀವಚನ ಮಶ್ಚಾಪಿ ಈಶ್ವರ ವಾಚಕ. ರಾ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಸೀತಾ, ಸೀತೆಗೆ ಮಾ ಅಂದರೆ ಪತಿಯಾದ. ಹೀಗೆ ಸೀತೆಯನ್ನು ವಿವಾಹ ಮಾಡಿಕೊಂಡ. ಇದು ರಾಮ ಶಬ್ದ ಅರ್ಥ. ರಮಾಯ ರಮಣಂ ಸ್ಥಾನಂ ತೇನ ರಾಮಂ ವಿದುರ್ಬುಧಾಹ. ಕೊನೆಗೆ ಆ ಬಾಲಕಾಂಡದ ಕೊನೆಯಲ್ಲಿ ಭಗವಂತ ಸೀತೆಯ ಜೊತೆಗೆ, ಸೀತೆ ಭಗವಂತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಾಗಿ ನಿನಗೆ ಸಂತೋಷಪಡಿಸ್ತಾ ಇದ್ಲು. ಹೀಗೆ ಅವರು ರಮಾಯ ರಮಣಂ ಸ್ಥಾನಂ, ರಮೆ ಲಕ್ಷ್ಮಿಗೆ ರಮಣಸ್ಥಾನನಾದ, ಲಕ್ಷ್ಮೀ ಸ್ವರೂಪಳಾದ ಸೀತೆಗೆ ರಮಣಸ್ಥಾನನಾದ. ಹೀಗೆ ಇದು ಬಾಲಕಾಂಡದ ಸಾರಾಂಶ. ಇದು ಇದನ್ನಲ್ಲಿ ಮೊದಲನೇ ಬಾಲಕಾಂಡದಲ್ಲಿ ಹೇಳಿದರೆ ಅದು ರಾಮಶಬ್ದದಿಂದ ಹೇಳಿದ್ದಾರೆ. ರಾಮಭದ್ರ, ರಾಮಭದ್ರ ಅಂದರೆ ಆ ಸಂದರ್ಭದಲ್ಲೇನೆ ರಾಮಭದ್ರ ಕಲ್ಯಾಣ ಗುಣಸಾಗರ. ಯಾಕೆಂದರೆ ಅಯೋಧ್ಯಾಕಾಂಡದಲ್ಲಿ ವಿಚಾರ ಏನು ಅಂದರೆ ನನಗೆ ವಯಸ್ಸಾಯಿತು, ನಾನು ನನ್ನ ಅಧಿಕಾರವನ್ನು ನನಗೆ ಹೊರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದ್ದರಿಂದಾಗಿ ಯುವರಾಜ ಪದವಿಯಲ್ಲಿ ನನ್ನ ಮಗನಾದ ಗುಣಾಭಿರಾಮನಾದ ಆ ರಾಮದೇವರ ರಾಮನನ್ನು ನಿಯುಕ್ತಿಗೊಳಿಸಬೇಕಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಎಲ್ಲರೂ ಏಕಕಂಠದಿಂದ ರಾಮನ ಗುಣಗಾನವನ್ನು ಮಾಡಿದ್ದಾರೆ. ರಾಮ ನಮಗೆ ಭದ್ರ, ಆದಷ್ಟು ಬೇಗ ಮಾಡುವಂತ ಆ ಕಲ್ಯಾಣ ಗುಣಸಾಗರ, ರಾಮಭದ್ರ ಮಂಗಳಕರ ನಮಗೆ ಆದಷ್ಟು ಬೇಗ ಮಾಡುವಂತ ಏಕಕಂಠದಿಂದ ಎಲ್ಲರೂ ಪ್ರಕೃತಿ ಅಲ್ಲಿ ಮಂತ್ರಿಗಳು ಸೇರ್ತಾರೆ, ಪುರೋಹಿತರು ಸೇರ್ತಾರೆ, ನಾಗರಿಕರು ಸೇರ್ತಾರೆ, ಎಲ್ಲರೂ ಏಕಕಂಠದಿಂದ ರಾಮನನ್ನು ಭದ್ರ ಅಂತ ಆಯ್ಕೆ ಮಾಡಿದರು. ಹೀಗೆ ಕಲ್ಯಾಣ ಗುಣಸಾಗರ ರಾಮ ಅತ್ಯಂತ ಕಲ್ಯಾಣ ಮಾಡ್ತಾರೆ ನಮಗೆ ಅಂತ ಅದು ಅಯೋಧ್ಯಾಕಾಂಡದ ಸಾರಾಂಶ. ಎಲ್ಲವುದಕ್ಕಿಂತಲೂ ಮಿಗಿಲಾಗಿ ರಾಮಭದ್ರ ನಿಜವಾಗಿ ಕೂಡ ರಾಮ ಅಂದರೆ ಸುಂದರ, ಸುಂದರನಿಗೆ ಭದ್ರನಾದ ಕಲ್ಯಾಣಪ್ರದನಾದ ರಾಮಚಂದ್ರ. ಸುಂದರ ಯಾರು? ಸುಂದರ ಯಾರು? ರಾಮಶಬ್ದಕ್ಕೆ ಸುಂದರನ್, ಸುಂದರ ಮನ್ಮಥ, ಸುಂದರ ಮನ್ಮಥ ತಾನೇ. ಮನ್ಮಥನ ಅವತಾರನೇ ಯಾರು? ಭರತ. ಭರತನಿಗೆ ಭಗವಂತ ಭದ್ರನಾದ. ಯಾಕೆಂದರೆ ಅವನ ಬಗ್ಗೆ ತಪ್ಪು ಕಲ್ಪನೆ ಮಾಡಲಿಲ್ಲ, ನೀನು ಹೋಗಿ ಸೋದರ ಮಾವನ ಮನೆಯಲ್ಲಿ ಕೂತ್ಕೊಂಡು ಇಲ್ಲಿ ನನಗೆ ಪಿತೂರಿ ಮಾಡಿದನ ಅಂತ ತಪ್ಪು ಕಲ್ಪನೆ ಬರಲೇ ಇಲ್ಲ. ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ರಾಮಚಂದ್ರ. ಒಂದು ಸ್ವಲ್ಪವೂ ಮನಸ್ಸಿಗೆ ನೋವು ಮಾಡಿಕೊಂಡು ಬಿರುನುಡಿಯನ್ನು ನುಡಿಯದೇನೆ ಅವನನ್ನು ಸಮಾಧಾನ ಪಡಿಸಿ ಅವನಿಗೆ ಭದ್ರನಾದ. ಒಳ್ಳೆ ಮಾತು, 14 ವರ್ಷ ಆದ ನಾನು ಬಂದೇ ತೀರ್ತೇನೆ. ಅವನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ತನ್ನ ಪವಿತ್ರವಾಗಿರ್ತಕ್ಕಂಥ ಪಾದುಕೆಯನ್ನು ರಾಮಚಂದ್ರ ಭರತನಿಗೆ ಸಮಾಧಾನಕ್ಕೋಸ್ಕರ ಕೊಟ್ಟಿದ್ದಾನೆ. ಹೀಗೆ ಒಳ್ಳೆ ಮಾತಾಡಿದ್ದಾನೆ. ರಾಮಭದ್ರ ರಾಮಾಚ ರಾಮ ರಾಮಶ್ಚ ರಾಮ. ರಾಮ ಅಂದರೆ ಸುಂದರಳಾಗಿರ್ತಕ್ಕಂಥ ಕೈಕೇಯಿ, ಅವಳಿಗೂ ಭದ್ರನಾದ. ಅವಳ ಬಗ್ಗೆ ಕೆಟ್ಟ ಯಾರು ಬಿರುನುಡಿಯನ್ನು ನುಡಿದಾಗ ಎಂಥ ಭರತ, ಭರತ ಒಳ್ಳೆ ಪರವಾಗಿಲ್ಲ, ಆದರೆ ಆ ಭರತನ ತಾಯಿ ಏನೂ ಉಪಯೋಗ ಇಲ್ಲ ಅಂತ ತೆಗಳಿದಾಗೆ, ಏ ನತೆ ಅಂಬ ಮಧ್ಯಮ ತಾತ ಗರ್ಹಿತವ್ಯ ನ ಕಥಂಚನ ತಾಮೇವ ಇಕ್ಷಾಕುನಾಥಸ್ಯ ಭರತಸ್ಯ ಕಥಾಂಕುರ. ನೀನು ಮಧ್ಯಮ ಅಂದರೆ ಕೈಕೇಯಿ ಬಗ್ಗೆ ಎಂಥ ಕೆಟ್ಟ ಮಾತಾಡಬೇಡ, ಭರತನ ಗುಣಗಾನ ಮಾಡು, ಅದು ನಾನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೆ ಅಭಿಪ್ರಾಯ. ಹಾಗಾಗಿ ಕೈಕೇಯಿ ಬಗ್ಗೆಯೂ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ, ಕೈಕೇಯಿ ಬಗ್ಗೆಯೂ ಭದ್ರನಾದ. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಕೈಕೇಯಿಗೆ ಇಂಥ ವಿಘ್ನ ಮಾಡಿದ್ದಕ್ಕೆ ಅಂಧನ್ ತಮಸ್ ಕೊಡಬೇಕಿತ್ತು, ಮಂಥರಿಗೆ ಕೊಟ್ಟ, ಆದರೆ ಇವಳು ಕೊಡಲಿಲ್ಲ. ಸೂತ್ವಾತು ಭರತನ್ ನೈಷ ಗಚ್ಚೇತ ನಿರಯಾನಿತ್. ಹಾಗೆ ಭದ್ರಂತು ವಾಸುದೇವೋಸೌ ಭದ್ರ ಮೋಕ್ಷ ಪ್ರದೋಯತಃ. ವಾಸುದೇವನಿಗೆ ಭದ್ರ ಅಂತ ಹೆಸರು, ವಾಸುದೇವನಿಗೆ ಭದ್ರ ಅಂತ ಹೆಸರು. ಭದ್ರ ಯಾಕೆ? ಅವನು ಭದ್ರ ಅಂದರೆ ಕಲ್ಯಾಣವಾದ ಮೋಕ್ಷವನ್ನು ಪ್ರದಾನ ಮಾಡುವನು. ವಾಸುದೇವ ರೂಪಿ ಪರಮಾತ್ಮನ ರಾಮನಾಗಿ ಅವತರಿಸಿದ್ದಾನಲ್ಲ, ಹಾಗಾಗಿ ಅಂದರೆ ಭರತನಿಗೂ ಒಳ್ಳೇದು ಮಾಡಿದ, ಸುಂದರಳಾಗಿರ್ತಕ್ಕಂಥ ಕೈಕೇಯಿ ಕೂಡ ಒಳ್ಳೇದ ಮಾಡಿದ, ಮೋಕ್ಷಪ್ರದನೇ ಆದ, ಅವಳ ಬಗ್ಗೆ ಕೆಟ್ಟದ್ದನ್ನು ವರ್ತಿಸಲ್ಲ, ಅವರಿಗೂ ಶುಭಪ್ರದನಾದ. ಈ ಅರ್ಥದಲ್ಲಿ ರಾಮಾಯ ರಾಮಭದ್ರಾಯ ಈ ಅನುಮಾನ ಹೇಳ್ತಾ ಇದೆ. ಅರಣ್ಯಕಾಂಡದ ಅರ್ಥ ಮತ್ತೆ ಯಥಾಪ್ರಕಾರವಾಗಿ ರಾಮ ಅಂದರೆ ಸ್ವಭಾವತಃ ಯಾರು ಸುಂದರರು ಅವರು ರಾಮ. ಸ್ವಭಾವತಃ ಒಳ್ಳೆಯವರಾದವರು ಯಾರು? ಸಂಸ್ಕೃತದಲ್ಲಿ ರಾಮ ಅಂದರೆ ಸುಂದರ ಅಂತ. ಸುಂದರ ದೈಹಿಕ ಸುಂದರ ಅಲ್ಲ, ಸ್ವಭಾವತಃ ಸುಂದರ ಆಗಿರಬೇಕು. ಯಾರು ಸುಂದರ ಹೇಳ್ತಾರೆ? ಉಪನಿಷತ್ತು ಹೇಳ್ತದೆ ರಾಮಶಬ್ದಕ್ಕೆ ಸುಂದರ ಅಂತ ಅರ್ಥ ಇದೆ. ಸುಂದರವಾದಂಥ ಈ ಜೀವರಾಶಿಗಳನ್ನು ಹೇಗೆ ಬಂಗಾರವನ್ನು ಅನಾಥರದ ಶುಭ್ರವಾಗಿರ್ತಕ್ಕಂತಹ ಆಭರಣಗಳನ್ನು ಮಾಡುವಂತೆ ಈ ಸಜ್ಜೀವರು ಸ್ವಭಾವತಃ ಸುಂದರರಾದವರು ಬಂಗಾರದಂತೆ ಅವರಲ್ಲಿರುವಂಥ ಕೊಳೆಯನ್ನೆಲ್ಲ ಹೋಗಲಾಡಿಸಿ ಬಂಗಾರದ ರೂಪ ವ್ಯಕ್ತವಾಗುವಂತೆ ಪರಮಾತ್ಮ ಮಾಡ್ತಾನೆ ಅಂತ. ಹಾಗಾಗಿ ರಾಮ ಅಂದರೆ ಸುಂದರವಾದದ್ದು. ಕಲ್ಯಾಣತರಂ ಕುರುತೆ ಅಂತೆ ಮಹತ್ತಿದೆ, ಪರಮಾತ್ಮ ಒಳ್ಳೆ ಕಲ್ಯಾಣ ರೂಪವನ್ನು ತಂದುಕೊಡ್ತಾನಂತ. ಹಾಗಾದರೆ ಸ್ವಭಾವತಃ ಸುಂದರರಾದವರು ಋಷಿ ಮುನಿಗಳು, ಅವರಿಗೆ ಭಗವಂತ ಚದಿ ಚಂದ್ರ ಚದಿ ಅಲ್ಲಾದೆ. ಯಾಕೆಂದರೆ ಅವರ ಸಾಧನೆಗೆ ತೊಂದರೆ ಕೊಡ್ತಕ್ಕಂಥ ಕರದೂಷಣಾದಿ 14,000 ಮಂದಿಯನ್ನು ಒಬ್ಬನೇ ಏಕಾಕಿಯಾಗಿ ಸಂಹಾರ ಮಾಡಿ ಆ ಸ್ವಭಾವತಃ ಸುಂದರರಾಗಿರ್ತಕ್ಕಂತಹ ಋಷಿ ಮುನಿಗಳಿಗೆ ಭದ್ರನಾದ, ಅಭಯಪ್ರದನಾದ, ಕಲ್ಯಾಣಪ್ರದನಾದ ಅಲ್ಲ ಅನ್ಹ ಆಹ್ಲಾದವನ್ನು ಆನಂದವನ್ನು ಕೊಡ್ತಕ್ಕಂಥವನಾದ. ಅಥವಾ ರಾಮ ಅಂದ್ರೆ ಮಾರಯತೀತಿ ರಾಮ 14,000 ಕರದೂಷಣಾದಿ ರಾಕ್ಷಸರನ್ನು ಸದಮಣದ, ಅದರಿಂದಾಗಿ ಏನಾದ ಚಂದ್ರ ಋಷಿ ಮುನಿಗಳಿಗೆ ಆಹ್ಲಾದಕರನಾದ ಚದಿ ಆಹ್ಲಾದಿ. ರಾಮಾಯ ರಾಮಭದ್ರಾಯ ರಾಮಚಂದ್ರ ಅಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಆದ್ರೆ ರಾಮ ಏನು ಮಾಡಿದ, ಸೀತೆಯನ್ನು ಕಳ್ಕೊಂಡ, ಹೋಗಿ ಹೋಗಿ ಜಿಂಕೆಯ ಮೇಲೆ ಆಸೆಯಿಂದ ಹೆಂಡತಿಯನ್ನೇ ಕಳ್ಕೊಳ್ಬೇಕಾಯಿತು, ಎಂಥ ಲೋಭ ಅವನಿಗೆ, ಎಂಥ ತೊಂದರೆ ಕೊಡ್ತು ಅಂತ ಯಾರಾದರೂ ಹೇಳಿದರೆ ಸೀತಾ ವಿಯೋಗ ರಾಮನಿಗೆ ಆಗಲೇ ಇಲ್ಲ ಅಂತ ಹೇಳ್ತದೆ. ರಾಮ ಚಂದ್ರ ಯಸ್ಯ ಸಹ ರಾಮಚಂದ್ರ, ರಾಮ ಅಂದರೆ ಸುಂದರಳಾಗಿರ್ತಕ್ಕಂತಹ, ಚಂದ್ರ ಅಂದರೆ ಲಕ್ಷ್ಮೀ ದೇವಿಗೆ ಹೆಸರು. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋ ಮಹಾವಹ. ಚಂದ್ರ ಅಂದರೆ ಚಂದ್ರಸ್ವರೂಪರಾದಂಥ ಲಕ್ಷ್ಮೀ ಸ್ವರೂಪಳಾದ ಸೀತೆ ಪಕ್ಕದಲ್ಲೇ ಯಾವಾಗಲೂ ಇದ್ದಾಳೆ. ಅಂದರೆ ಅದನ್ನು ಹೇಳೋ ಔಚಿತ್ಯ, ರಾಮನಿಗೆ ಸೀತಾ ವಿಯೋಗ ಆಗಲೇ ಇಲ್ಲ. ಪ್ರತಿಕೃತಿ ಹೋಯ್ತೇ ವಿನಃ ಸೀತೆ ವಿಯೋಗ ಆಗಿಲ್ಲ. ಒಂದು ರೂಪದಿಂದ ಅವಳು ಹೋಗೇ ಬಿಟ್ಲು, ಎಲ್ಲಿಗೆ, ಕೈಲಾಸಕ್ಕೆ. ಒಂದು ರೂಪದಿಂದ ಭಗವಂತನ ಪಕ್ಕದಲ್ಲೇ ಇದ್ದಾಳೆ, ಆದರೆ ಮಂದರಿಗೆ ಕಾಣಲಿಲ್ಲ ಅಂತ ಹೇಳ್ತಾರೆ. ನಮಂದೈ ಸಮದೃಶ್ಯತ. ಹಾಗಾಗಿ ಯಾಕೆಂದ್ರೆ ಅದೇ ಹೇಳ್ತಾ ಉರಸ್ಯುಪಲಭ್ಯಮಾನಾಂ ಸೀತಾಭಿಯಾಂ ಭಾಗವತೇ ಹೇಳ್ತದೆ. ಅಯ್ಯೋ ಮೊದಲೇ ಹೇಳಿಬಿಟ್ಟಿದೆ, ರಾಮದೇವರಿಗೆ ಸೀತೆ ವಿಯೋಗ ಎಲ್ಲಿ ಆಗತ್ತೆ, ಅವಳು ಯಾರು, ಅವಳು ಉರಸ್ಯುಪಲಭ್ಯಮಾನಾಂ ಸೀತಾಭಿಧಾಂ ಅಂತ ಹೇಳ್ತದೆ ಭಾಗವತ. ವಕ್ಷಸ್ಥಳದಲ್ಲೇ ಇದ್ದಾಳೆ, ಅವಳು ಎಲ್ಲಿ ಹೋಗ್ತಾಳೆ. ಹಾಗಾಗಿ ರಾಮಚಂದ್ರನಿಗೆ ರಾಮ ಸುಂದರಳಾದ ಸೀತೆ ಪಕ್ಕದಲ್ಲೇ ಯಾವಾಗಲೂ ಇರುವವಳು. ಆ ಅರ್ಥದಲ್ಲಿ ಅರಣ್ಯಕಾಂಡದ ತಪ್ಪು ಕಲ್ಪನೆ ಬರುತ್ತದೆ. ಆ ತಪ್ಪು ಕಲ್ಪನೆ ಪರಿಹಾರಕ್ಕೋಸ್ಕರ ಹೇಳಿಬಿಟ್ಟು ರಾಮಚಂದ್ರ, ರಾಮ ಅಂದರೆ ಮಾರಕನಾಗಿದ ದೈತ್ಯರಿಗೆ ಋಷಿ ಮುನಿಗಳಿಗೆ, ಚಂದ್ರ ಆಹ್ಲಾದಕರನಾದ, ರಾಮ ಅಂದರೆ ಸುಂದರಳಾದ ಚಂದ್ರ ಲಕ್ಷ್ಮೀ ಸ್ವರೂಪಳಾದ ಸೀತೆ ಯಾರ ಪಕ್ಕದಲ್ಲಿ ಇರ್ತಾಳೋ, ರಾಮ ಚಂದ್ರ ಎಸ್ ಸಹ ರಾಮಚಂದ್ರ. ರಾಮಚಂದ್ರಾಯ ವೇದಸೆ, ಇದು ಕಿಷ್ಕಿಂಧಾ ಕಾಂಡದ ಅರ್ಥ. ಯಾಕೆಂದರೆ ಆಂಜನೇಯನ ಮೂಲಕ ಸುಗ್ರೀವನ ಅನುಗ್ರಹ, ಸುಗ್ರೀವನಿಗೆ ರಾಮನ ದೇವರ ಸಖ್ಯ ಅನುಗ್ರಹ ಆಯಿತು. ರಾಮದೇವರು ಬಾಲಿಯನ್ನು ನಿಗ್ರಹ ಮಾಡಿ, ಶರಣಾಗತನಾದವನು ಮೊದಲಾದ್ರಿಂದಾಗಿ ನಿಗ್ರಹ ಮಾಡಿ ಅವನಿಗೆ ರಾಜ್ಯವನ್ನು ಕೊಡಿಸಿದ, ಅನುಗ್ರಹ ಮಾಡಿದ. ಎಂದರಾಗಿ ವಾಲಿಯಿಂದ ಸಾಯುವ ಪ್ರಸಂಗ ಬಂದಿತ್ತು, ಆದರೆ ಋಷ್ಯಮುಖ ಪರ್ವತದಲ್ಲಿದ್ದ ಆಚೆಚೆ ಓಡಾಡುವಾಗಿರಲಿಲ್ಲ. ಋಷ್ಯಮುಖ ಪರ್ವತದಲ್ಲಿ ಮಾತಂಗ ಋಷಿಗಳ ಶಾಪ ಇರುವುದಾಗಿ ಅವನು ಬರುವ ಹಾಗಿಲ್ಲ. ಯಾಕೆಂದರೆ ಒಬ್ಬ ದೈತ್ಯನನ್ನು ಎಸೆದವನ ಆಶ್ರಮ, ಋಷಿಗಳ ಮತಂಗ ಋಷಿಗಳ ಆಶ್ರಮವನ್ನು ಕೆಡಿಸಿದ್ರಿಂದಾಗಿ ಈ ವಾಲಿ ಬಂದರೆ ಸತ್ತೇ ಹೋಗಬೇಕು ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ. ಅದರಿಂದಾಗಿ ಅವನು ಸುರಕ್ಷಿತನಾಗಿದ್ದ, ಓಡಾಡುವಾಗಿಲ್ಲ. ವಾಲಿಯಿಂದ ಸರಿ ಪೆಟ್ಟಿದ್ದಾನೆ, ರಾಜ್ಯದ ಹೋಗಿದೆ, ಹೆಂಡತಿಯನ್ನು ಅಪಹಾರ ಮಾಡಿದ್ದಾನೆ, ರಾಜ್ಯನ ಅಪಹಾರ ಮಾಡಿದ್ದಾನೆ. ಅಂಥ ಸ್ಥಿತಿಯಲ್ಲಿರುವಾಗ ಆಂಜನೇಯನ ಮೂಲಕ ಶರಣಾಗತ ಮೊದಲಾದ್ದರಿಂದಾಗಿ ಗುರು ಅನುಗ್ರಹ ಇದೆ. ಆದ್ದರಿಂದಾಗಿ ಆ ಗುರುಮುಖ್ಯ ಪ್ರಾಣನ ಅನುಗ್ರಹದಿಂದ ರಾಮದೇವರು ಅವರನ್ನು ಸ್ವೀಕಾರ ಮಾಡಿದರು. ಯಾಕೆಂದರೆ ಯಾರು ಗುರುಗಳು ಶಿಫಾರಸು ಮಾಡಿದರೆ ಸಾಕು, ಗುರುಗಳು ಶಿಫಾರಸು ಮಾಡಬೇಕು. ಗುರುಮುಖ್ಯ ಪ್ರಾಣ ಇವನನ್ನು ಅನುಗ್ರಹ ಮಾಡು ಶಿಫಾರಸು ಮಾಡಿದ್ರಿಂದಾಗಿ ಭಗವಂತ ಯೋಗ್ಯತೆಯಲ್ಲಿ ದೊಡ್ಡವನಾಗಿದ್ದರು. ವಾಲಿಯನ್ನು ಬಿಟ್ಟು ಗುರುಮುಖ್ಯ ಪ್ರಾಣನ ಬಲ ಇಲ್ಲ, ಇರುವುದು ಇವನಿಗೆ. ಯೋಗ್ಯತೆಯಲ್ಲಿ ಚಿಕ್ಕವನಾದರೂ ಗುರುಬಲ ಇದೆ, ಗುರುಪ್ರಸಾದೋ ಬಲವಾನ್ ಎಂದಾಗಿ ಅನುಗ್ರಹ ಮಾಡಿದ. ಅಲ್ಲಿ ಅವನು ಅದೇ ಹೇಳಿದೆ, ವೇಧಸೆ. ವೇಧಸೆ ಅಂದರೆ ರಕ್ಷಕ ಅಂತ ಅರ್ಥ. ವಿಧತ್ತೆ ಇತಿ ವೇದಾಹ, ಅದು ಸೃಷ್ಟಿ ಮಾಡ್ತಾನೆ ಅಂತ ಒಂದರ್ಥ, ರಕ್ಷಕ ಅಂತ ಅರ್ಥ. ಯಾಕೆಂದರೆ ದುದಾಂಗಿ ಧಾರಣ ಪೋಷಣೆಯು, ಧಾರಣೆ ಮಾಡೋದು ಪೋಷಣೆ ಮಾಡೋದು ಅಂತ ಎರಡರ್ಥ. ಹಾಗಾಗಿ ಯಥಾಯೋಗ್ಯವಾಗಿ ಅಂದರೆ ಹನುಮಂತ ದೇವರು ಶಿಫಾರಸು ಮಾಡಿದ್ರಿಂದಾಗಿ ರಕ್ಷಣೆ ಮಾಡಿದ, ಇದು ವೇಧಸೆ ಎಂಬ ಶಬ್ದದ ಅರ್ಥ. ಇನ್ನೊಂದು ಅರ್ಥ ಹೇಳ್ತಾರೆ, ಆ ವಾದಿರಾಜ ಸ್ವಾಮಿಗಳವರು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಹೇಳುವಾಗ ವೇಧಸೆ ಎಂಬುದಕ್ಕೆ ಸರ್ವಜ್ಞ ಅಂತ ಒಂದು ಅರ್ಥವನ್ನು ಮಾಡಿದ್ದಾರೆ. ಸರ್ವಜ್ಞ ಎಂಬುದಾಗಿ ವೇದಸೆ ಅಂತಾಗಬೇಕು, ವೇಧಸೆ. ಆ ಮಹಾ ಇದು ಮಹಾಪ್ರಾಣ ಬಂದಿದೆ, ಸರ್ವಜ್ಞ ಅಂತ ಒಂದು ಅರ್ಥವನ್ನು ಮಾಡಿದ್ದಾರೆ. ರಾಮದೇವರಿಗೆ ಗೊತ್ತಾಗಿಲ್ಲ, ಎಲ್ಲಪ್ಪ ಮೊದಲು ಯುದ್ಧಕ್ಕೆ ಹೋದ, ನಾನು ಹಿಂದ್ಗಡೆ ನೋಡ್ಕೊಂಡು ಎಲ್ಲ ನೋಡ್ತೇನೆ ಅಂತ ಯುದ್ಧ ಕಳಿಸಿದ ಸುಗ್ರೀವನನ್ನು. ಆದರೆ ರಾಮದೇವರು ಸುಮ್ಮನೆ ಇದ್ದರು, ಏ ಯಾಕಪ್ಪ ನಿನ್ನನ್ನು ನಂಬಿ ನಾನು ಯುದ್ಧಕ್ಕೆ ಹೋಗಿ ಸರಿ ಪೇಡ್ತೀನಿ ಬೇಡಬೇಕಾಯ್ತು. ನಮಯ ವಿವಿಕ್ತೋ, ವಾಲಿ ಯಾರು ಸುಗ್ರೀವ ಯಾರು ಗೊತ್ತಾಗಲಿ, ಒಂದೇ ರೀತಿಯಾಗಿದ್ದೀರಿ ನೀವು, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಹಾಗೆ ಗುರುತು ಆಗಬೇಕಲ್ವಾ, ಅದಕ್ಕೋಸ್ಕರ ಆಂಜನೇಯ ಕೊರಳಿಗೆ ಸುಗ್ರೀವನ ಕೊರಳಿಗೆ ಮಾಲೆ ಹಾಕಿದ ಗೊತ್ತಾಯಿತು, ಯಾರನ್ನು ಹೊಡಿಬೇಕು ಯಾರನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದು ಭಗವಂತ ಸುಮ್ಮನೆ ನಿಜವಾಗಿ ನಮಯಾಭಿವ್ಯಕ್ತ ಹೇಳಿದ ಭಗವಂತನಿಗೆ ಎಲ್ಲ ಜ್ಞಾನ ಇದೆ, ಆದರೆ ಶರಣ ಅಣ್ಣ ತಮ್ಮಂದಿರು ಯಾವುದೋ ಒಂದು ಕಾರಣದಿಂದ ವೈರ ಇದ್ದರೂ ಕೂಡ ಕಾರಣ ಇಲ್ಲದೇನೆ ಕಾಲಾಂತರದಲ್ಲಿ ಒಟ್ಟಾಗ್ತಾರೆ. ಹಾಗಾಗಿ ನಾನೀಗ ಮೊದಲನೇ ಸಾರಿ ಅವರು ಒಟ್ಟಾಗ್ತಾರಾ ನೋಡೋಣ, ಅವರಿಗೆ ಮೊದಲು ಎಷ್ಟಾದರೂ ರಕ್ತ ಸಂಬಂಧ ಇರುತ್ತೆ. ಆದ್ದರಿಂದ ಏನಾದರೂ ಎದುರುಗು ಬಂದಾಗ ಅವನ ಮನಸ್ಸು ಚೇಂಜ್ ಆದರೆ ಅಯ್ಯೋ ಮತ್ತೆ ನಾನು ಕೊಂದಿದ್ದೇನೆ ಪಶ್ಚಾತ್ತಾಪ ಪಡಬಾರ್ದು. ಅವನು ಒಟ್ಟಾಗ್ಲಿಕ್ಕೆ ಅವಕಾಶ ಇದ್ದರೆ ಬಂಧು ಜನರು ಸಹೋದರರು ಆಗ ನಾವೇನು ಮಾಡಬೇಕು ಅಂದರೆ ಅವಕಾಶವನ್ನು ಕಲ್ಪಿಸಬೇಕು. ಮೊದಲೇ ಹಿಟ್ ಮಾಡಿಬಿಟ್ರೆ ಅಯ್ಯೋ ನಿಮ್ಮ ಅಣ್ಣನ ಕೊಂದ್ಬಿಟ್ಟೆ ನಾನು ಹೇಳಿದಂತ ಮತ್ತವನು ಪಶ್ಚಾತ್ತಾಪ ಪಡಬಾರ್ದು ಅಂತ ಭಗವಂತ ಆ ನೀತಿಯನ್ನು ತೋರಿಸ್ಲಿಕ್ಕೋಸ್ಕರ ಸುಮ್ಮನೆ ಇದ್ದ. ಆದರೆ ಇವರು ಒಟ್ಟಾಗ ಒಂದಾಗಿಲ್ಲಂತ ಮತ್ತೆ ಎರಡನೇ ಸರ್ತಿ ಏನು ಮಾಡಿದ, ನಿಗ್ರಹ ಮಾಡಿದ. ಆದರೆ ಹೇಳುವಾಗ ನಮಯ ವಿವಿಕ್ತವು, ಅವನು ಸಮಾಧಾನಕ್ಕೋಸ್ಕರ ಹೇಳಿದ ಏನು ಮಾಡೋದು ಮಹಾರಾಜ ನನಗೆ ಗೊತ್ತಾಗಿಲ್ಲಂದ್ರೆ. ರಾಮದೇವರಿಗೆ ಏನು ಗೊತ್ತಾಗುವುದಿಲ್ಲ, ಸರ್ವಜ್ಞ. ಹಾಗಾಗಿ ಇಲ್ಲಿ ವೇದಸೆ ಅಂದರೆ ಸರ್ವಜ್ಞ, ಗೊತ್ತಾಗಿಲ್ಲ ಅಂತ ಹೇಳಿದ್ದಲ್ಲ, ಅದೊಂದು ಉತ್ತರ ಅವನಿಗೆ ಸಮಾಧಾನಕ್ಕೋಸ್ಕರ ಹೇಳಿದಷ್ಟು. ಅಂದರೆ ಇದರ ಅರ್ಥ ಏನಂದರೆ ನನಗೂ ಗೊತ್ತಾಗತ್ತೆ, ಯಾರಾದ್ರೂ ಇನ್ನೊಂದು ಸಂದರ್ಭದಲ್ಲಿ ಯುದ್ಧ ಮಾಡುವ ಸಂದರ್ಭ ಯಾರು ನಿಗ್ರಾಹ್ಯನ ಯಾರು ಅನುಗ್ರಾಹ್ಯನ ಯಾರು ಅಂತ ನೋಡಿಕೊಂಡು ಒಳ್ಳೆ ಗುರುತು ಹಿಡ್ಕೊಂಡ್ಬಿಟ್ಟೇ ಮಾಡಬೇಕು, ಹಾಗೆ ಖುಷಿ ಬಂದಾಗ ಮಾಡುವಾಗಿಲ್ಲ. ಲೋಕರಿಕೆ ನೀತಿಯನ್ನು ತೋರಿಸ್ಲಿಕ್ಕೋಸ್ಕರವೇ ರಾಮಚಂದ್ರ ಆ ರೀತಿಯಾಗಿ ನನಗೆ ಗೊತ್ತಿಲ್ಲ ಅಂತೇಳಿ. ಅವನಿಗೆ ಗೊತ್ತೇ ಇದೆ, ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಯಾರನ್ನು ಹಿಟ್ ಮಾಡಬೇಕು, ಯಾರನ್ನು ಹಿಡಬೇಕು, ಯಾರನ್ನು ಬಿಡಬೇಕು ಅಂತ. ಅದಕ್ಕೋಸ್ಕರ ಗುರುತು ಹಿಡ್ಕೊಂಡ್ಬಿಟ್ಟೆ ಒಬ್ಬ ಶತ್ರು ನಿಗ್ರಹ ಮಾಡಬೇಕು, ಗೊತ್ತಾಯ್ತಾ ಅಂತ ಲೋಕಕ್ಕೆ ನೀತಿಯನ್ನು ತೋರಿಸ್ಲಿಕ್ಕೋಸ್ಕರ ಹಾಗೆ ಹೇಳಿದ ರಾಮಚಂದ್ರ. ಹಾಗೆ ಅವನಿಗೆಲ್ಲ ಗೊತ್ತಿದೆ. ಹೀಗೆ ಗುರುಮುಖ್ಯ ಪ್ರಾಣನ ಮೂಲಕ ಶರಣು ಬಂದಿರತಕ್ಕಂತಹ ಆ ಯಾವ ವಿಶಿಷ್ಟ ಸುಗ್ರೀವನನ್ನು ಎತ್ತಿ ಹಿಡಿದ, ರಕ್ಷೆ ಮಾಡಿದ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ಅಂತ ಉಂಟು. ರಘುನಾಥ, ರಘುನಾಥ ಎಂಬುದಕ್ಕೆ ಏನರ್ಥ? ಅದು ಸುಂದರ ಕಾಂಡದ ಅರ್ಥ. ರಘು ಅಂದರೆ ನಮಗೆ ಅದು ಸುಂದರ ಕಾಂಡದ ಅರ್ಥ ಹೇಗ್ರಿ? ಆಂಜನೇಯ ಹನುಮಂತ ದೇವರು ರಾಮದೇವರ ಆದೇಶವನ್ನು ಪರಿಪಾಲಿಸಿ ತಾನು ಯೋಗ್ಯ ಭೃತ್ಯ ದಾಸ ಪುರುಷೋತ್ತಮ ಅಂತ ಟೈಟಲ್ ನಿನಗೆ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿ. ಯಾಕೆಂದ್ರೆ ನೀನು ಪುರುಷೋತ್ತಮ ಅಂತ, ಪುರುಷ ಅಂದರೆ ಭೃತ್ಯರಲ್ಲಿ ಉತ್ತಮ. ಯಾಕೆಂತೆ, ನಾನು ಹೇಳಿದ ಬಾಯಿ ಬಿಟ್ಟು ಹೇಳಿದ ಕೆಲಸ ಮಾಡದೇನೆ ನನಗೆ ಅಭಿಪ್ರೇತ, ನಾನು ಹೇಳದಿದ್ರೂ ನನಗೆ ಅಭಿಪ್ರೇತವಾದ ಕೆಲಸವನ್ನು ಜಾಸ್ತಿ ಮಾಡಿದ್ದೆ. ಲಂಕಾಪುರ ದಹನ ರಾಕ್ಷಸಾದಿ ಸಂಹಾರ ಮಾಡು ಅಂತ ಹೇಳಲಿಲ್ಲ, ಆದರೆ ದೇವರಿಗೆ ಅಭಿಪ್ರೇತ. ಹೇಳಿದ್ದರೂ ಮಾಡೋದೇ ಕಷ್ಟ, ಬಡ್ಕೊಂಡ್ರೂ ಮಾಡಲ್ಲ, ಎಲ್ಲ ಮಾಡಿ ನನಗೆ ಹೇಳದಿದ್ದು ಕೂಡ ಅಭಿಪ್ರೇತವಾದದ್ದನ್ನು ಮಾಡಿದ ನೀನು ಪುರುಷೋತ್ತಮ. ಹಾಗಾಗಿ ಇದು ರಘುನಾಥ ಅಂದರೆ ರಘುವೇ ನಾಥನಾಗಿ ಉಳ್ಳವನು. ಇಲ್ಲಿ ರಘುನಾಥ ಅಂದರೆ ಹಾಗರ್ಥ, ರಘುನಾಥ ಅಂದರೆ ಇನ್ನೊಂದು, ಇದು ಪರಮಾತ್ಮನಿಗೆ ಹೇಳಬೇಕೀಗ. ರಘು ಅಂದರೆ ರಲಯೋ ರಭೇದ, ರಕಾರಕ್ಕೂ ಲಕಾರಕ್ಕೂ ವ್ಯತ್ಯಾಸ ಇಲ್ಲ. ಹಾಗಾಗಿ ರಘು ಎಂಬುದಕ್ಕೆ ಸಂಸ್ಕೃತದಲ್ಲಿ ಲಘು ಅಂತ. ಲಘು ಅಂದ್ರೆ ಅರ್ಥ ಏನು? ಲಘಿ ಗತವು, ಲಘಿ ಗತವು ಲಂಘನ ಮಾಡಿದವನು ಅಂತ ಅರ್ಥ. ರಘಿ ಹಿಂಸಾಯ ಅಂತೊಂದು ಇದೆ, ನಿಜವಾಗಿ ಕೂಡ ರಘಿ ಹಿಂಸಾಯ ಅಂತೊಂದು ಕ್ರಿಯಾಪದ ಇದೆ. ಇನ್ನು ಲಘಿ ಗತವು, ಆ ರಕಾರಕ್ಕೂ ಲಕಾರಕ್ಕೂ ಅಭೇದ ಎಲ್ಲ ಕಡೆಯಲ್ಲಿ, ಹೆಚ್ಚು ಕಡೆಯಲ್ಲಿ ನಿಮ್ಮ ಇದರಲ್ಲೆಲ್ಲ ಬಂದೇ ಬರುತ್ತೆ. ಯಮಕ ಭಾರತದಲ್ಲಿ ಅದು ಮಾಮಲಾಗಿ ಬಿಟ್ಟಿದೆ, ರಕಾರ ಲಕಾರಕ್ಕೂ ಅಭೇದ ಇಟ್ಕೊಂಡು ಯಮಕದಲ್ಲಿ ಎಲ್ಲ ಹಾಗೆ ಮಾಡ್ತಾರೆ, ರಕಾರ ಲಕಾರ ಒಂದೇ ಅಂತ ಇಟ್ಕೊಂಡು. ಹಾಗಾಗಿ ರಘು ಅಂದರೆ ರಘಿ ಹಿಂಸ, ಮಹಾಹಿಂಸೆ ಮಾಡಿದವು, ಅಕ್ಷಕುಮಾರಾದಿಗಳನ್ನು ನಿಗ್ರಹ ಮಾಡಿದವು. ಮತ್ತೆ ಲಘು, ಲಘಿಗತವು ಸಮುದ್ರ ಉಲ್ಲಂಘನ ಮಾಡಿದವು. ರಘು ಅಂದರೆ ಸಮುದ್ರೋಲ್ಲಂಘನ, ಲಘು ಲಘು ಅಂದರೆ ವೇಗ, ವೇಗ ಅಂತ ಒಂದರ್ಥ, ಉಲ್ಲಂಘನ ಮಾಡಿದವನು ಅಂತ ಅರ್ಥ. ಆ ಸಮುದ್ರೋಲ್ಲಂಘನ ಮಾಡಿರತಕ್ಕಂತಹ ಆಂಜನೇಯನಿಗೆ ನಾಥನಾದ, ಅವನಿಂದ ಸೇವೆಯನ್ನು ತಗೊಂಡು ಅವನಿಗೆ ಅನುಗ್ರಹ ಮಾಡಿದ ಎಂಬರ್ಥದಲ್ಲಿ ರಘುನಾಥ, ನಾಥಾಯ ರಘು ಇದ ರಘುನಾಥಾಯ ನಾಥಾಯ, ನಾಥ ಶಬ್ದ ಇಷ್ಟೇ ಇದೆ. ಇದು ಯಾವುದು? ಇದು ಯಾವ ಕಾಂಡ? ಯುದ್ಧಕಾಂಡದ ಅರ್ಥ. ಯುದ್ಧಕಾಂಡದ ಯುದ್ಧ ಮಾಡಿದ್ದು ಅದು ಎಲ್ಲಿ ಬರುತ್ತೆ? ನಾಥಂ ಶಬ್ದ ಇದ್ರೆ ಯುದ್ಧ ಅಂತ ಎಲ್ಲಿ ಅರ್ಥದ ಬರುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ. ನಾಥೃ ಶಬ್ದ, ನಾಥೃ ಎಂಬ ಧಾತು ಕ್ರಿಯಾಪದ, ಅದಕ್ಕೆ ಅನೇಕ ಅರ್ಥ ಇದೆ. ಅದರಲ್ಲಿ ಉಪಕ್ಷಯ ಎಂಬುದಾಗಿ ಒಂದು ಅರ್ಥ ಇದೆ. ಉಪಕ್ಷಯ ಅಂತ ಏನರ್ಥ? ಕ್ಷ, ಉಪಕ್ಷಯ ಅಂದರೆ ಅಲ್ಲಿ ಗೌಣ, ಗೌಣಾರ್ಥವೂ ಇದೆ. ಸಂಹಾಸಂ ನಾಶ ಮಾಡೋದು, ನಾಥತೆ ಇತಿ ನಾಥ. ಮಹಾ ಯುದ್ಧಕಾಂಡದಲ್ಲಿ ರಾವಣಾದಿ ರಾಕ್ಷಸರನ್ನು ಸಂಹಾರ ಮಾಡಿದ, ಇದು ಯುದ್ಧಕಾಂಡದ ಅರ್ಥ. ಅದು ಉಪಕ್ಷಯ, ಕ್ಷಯ ಬೇರೆ ಉಂಟು. ಕ್ಷಯ ಯಾವುದು? ಅಂಧಂತಮಸ್ಸಿನಲ್ಲಿ ಹಾಕುವುದು. ಅಂಧಂತಮಸ್ಸಿನ ಅಥ ದೈತ್ಯ ಹತಿ ತಮಸಿ ಸ್ಥಿರ, ನಿಯತ ಸಂಸ್ಥಿತರೇವ ನ ಚಾನ್ಯತ. ದೈತ್ಯರನ್ನು ಕೊಲ್ಲುವುದು ಅಂದರೆ ನಿಜವಾಗಿ ದೈತ್ಯರನ್ನು ಮಾತ್ರ ಕೊಲ್ಲುವುದಲ್ಲ, ದೇವರು ಎಲ್ಲರನ್ನು ಕೊಲ್ತಾರೆ. ಮತ್ತು ದೈತ್ಯರು ಕೊಲ್ಲೋದು ಅಂತ ಹೇಳಿದ್ರೆ ಸ್ಪೆಷಲ್ ಅರ್ಥ, ಅಂಧಂತ ಮಸ್ಸಿನಲ್ಲಿ ಹಾಕಿ ದುಃಖ ಕೊಡುವುದು ಕೊಲ್ಲುವುದು ಅಂತ, ದೊಡ್ಡ ಕೊಲ್ಲುವುದು ಅಂದರೆ ಅದೇ ಅರ್ಥ. ಅದು ದೊಡ್ಡ ನಾಶ, ಅದು ದೊಡ್ಡ ನಾಶ. ಆ ನಾಶ ಮತ್ತೆ ಮಾಡ್ತಾನೆ. ಈಗ ಇಲ್ಲಿ ಮಾಡಿದ್ದು ಈಗ ಮೊದಲನೇ ನಾಶ ಯಾವುದು? ಉಪಕ್ಷಯ, ದೇಹನಾಶ. ಕೊನೆಗೆ ದುಃಖ ನಾಶ ಮತ್ತೆ ಮಾಡುವುದು ಅಂಧಂತ ಮಸ್ಸಲ್ಲಿ ಹಾಕಿ. ಹಾಗಾಗಿ ನಾತೃ ಉಪಕ್ಷಯ ಅಂತ ಒಂದು ಉಪಯ ಯಾಜ್ಞಾಯ ಆಶಿಷಿ ಇಷ್ಟೇ ಇತಿ. ಅವನು ಇಷ್ಟೇ ಎಲ್ಲವುದನ್ನು ಕಂಟ್ರೋಲ್ ಮಾಡ್ತಾನೆ. ಎಲ್ಲ ಕಪಿ ಕಟಕ ಧುರುವಿಣ, ಎಲ್ಲ ಕಪಿ ಸೇನೆಗೆ ಇಷ್ಟೇ ನಿಯಾಮಕನಾಗಿ ಉಪಕ್ಷಯ ಮಾಡಿದವನು ರಾವಣಾದಿಗಳನ್ನು. ಉಪಕ್ಷಯ, ಉಪಕ್ಷಯ ಅಂದರೆ ಅಂಧಂತ ಮಸ್ಸು ದೊಡ್ಡ ಕ್ಷಯ, ಅದಕ್ಕಿಂತ ಚಿಕ್ಕದೊಂದು ದೇಹನಾಶ ರೂಪವಾದ ದುಃಖ, ಅದನ್ನು ಕೊಟ್ಟ ಎಂಬರ್ಥದಲ್ಲಿ ರಘುನಾಥಾಯ ನಾಥಾಯ. ಕೊನೆಯದಾಗಿ ಸೀತಾಯ ಪತಯೇ ನಮಃ. ಅದು ಕೊನೆ ಯಾವುದು ಕಂಡದ ಅರ್ಥ? ಉತ್ತರಾಖಂಡದ ಅರ್ಥ ಏನರ್ಥ? ಸೀತೆಗೆ ಪತಿಯಾದ ಮೊದಲೇ ಬಂದಿತ್ತಲ್ಲ ಅಂದರೆ ಇಲ್ಲ ಬರೋ ಅರ್ಥ ಉಂಟು. ಅಂದರೆ ಸೀತೆಯನ್ನು ಲೋಕಾಪವಾದ ಭೀರುವಾಗಿ ರಾಮಚಂದ್ರ ಸೀತೆಯನ್ನು ಬಿಟ್ಟ, ಅದು ಗರ್ಭಿಣಿಯಾಗುವಾಗಲೇ ಬಿಟ್ಟ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಸೀತೆಯನ್ನು ಭಗವಂತ ಬಿಟ್ಟಿಲ್ಲ. ಬಿಟ್ಟ ಅಂತ ಹೇಳೋದು ಸರಿ, ಬಿಡಲಿಲ್ಲ ಅಂತ ಹೇಳೋದು ಸರಿ, ಲೋಕದೃಷ್ಟಿಯಿಂದ ಬಿಟ್ಟಂತೆ ತೋರಿಸಿದ. ಸಾರ್ವಜನಿಕವಾದಂಥ ಈಗ ಅಗ್ನಿಸಾಕ್ಷಿಯಾಗಿ ಸೀತೆ ಪವಿತ್ರ ಅಂತ ಗೊತ್ತಿದ್ರೂ ಕೂಡ ಯಾರೋ ಒಬ್ಬ ತಲೆಹರಟೆ ಮಾತಾಡ್ಕೊಂಡು ಬಿಟ್ಟ ಅಂತ, ಇವನ್ಯಾಕೆ ಬಿಡಬೇಕ್ರಿ, ಏನಿದು ನನಗೆ ತಲೆ ಕೆಟ್ಟಿದೆ ಅಂತ ಯಾರಾದರೂ ಹೇಳಿದರೆ. ಇಲ್ಲ, ಅದು ಇದು ಬರುತ್ತೆ ರಾಮಾಯಣದಲ್ಲಿ, ಒಬ್ಬ ಮಾಡಿದ್ದಲ್ಲ, ಒಬ್ಬ ಮಾಡಿದ ತಲೆ ಎಲ್ಲ ಲೋಕ ಲೋಕಕ್ಕೆ ಬಂದಿವೆ. ಬಹಳ ಜನರದ್ದು ಕರ್ಣಾಕರಣೆಯಾಗಿ ಎಲ್ಲ ಕಡೆಯಲ್ಲಿ ಬಂದು ಹಬ್ಬಿಬಿಡ್ತಂತೆ ಸಿಕ್ಕಾಪಟ್ಟೆ. ಹಾಗಾಗಿ ಒಬ್ಬ ಲೋಕಾಪವಾದ ಒಬ್ಬ, ಅದು ಸಾರ್ವಜನಿಕವಾದ ವ್ಯಕ್ತಿ, ಸಾರ್ವಜನಿಕನ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ತಲೆ ಕೆಡಿಸಿಲ್ಲ, ಅವನು ಸಾರ್ವಜನಿಕ ವ್ಯಕ್ತಿಯಾಗಿಲ್ಲ, ರಾಜನಾದ್ರಿಂದಾಗಿ ಸಾರ್ವಜನಿಕವ. ಹಾಗಾಗಿ ಅವನು ಲೋಕಗುರು ಬೇರೆ, ರಾಜ ಲೋಕಗುರು, ಲೋಕಕ್ಕೆ ಮಾರ್ಗದರ್ಶಕ ಮಾಡುವನು. ಅವನು ದಾರಿ ತಪ್ಪಿದರೆ ಆವಾಗ ಲೋಕದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಒಬ್ಬ ಖಾಸಗಿ ವ್ಯಕ್ತಿಯಾಗಿ ರಾಮಚಂದ್ರ ಮಾಡಿದರೆ ಬಹಳ ತಪ್ಪಾಗ್ತಿತ್ತು ಅಲ್ವಾ? ಆದರೆ ಇವನು ಲೋಕಗುರುವಾಗಿ, ಸಾರ್ವಜನಿಕ ವ್ಯಕ್ತಿಯಾದ್ರಿಂದ, ಲೋಕಗುರುವಾದಿಂದಾಗಿ ಅದು ಬಹಳ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರಿಂದಾಗಿ ಭಗವಂತ ಲೋಕಾಪವಾದ ಭೀರುವಾಗಿ ಲೋಕದ ಜನರಿಗೆ ತಪ್ಪು ಸಂದೇಶ ಬರಬಾರದು, ಅದು ಮುಟ್ಟಬಾರ್ದು ಎಂಬ ದೃಷ್ಟಿಯಿಂದ ರಾಮಚಂದ್ರ ಬಿಟ್ಟಂತೆ ತೋರಿಸಿದ. ಬಿಟ್ಟಿಲ್ಲ, ಬಿಡುವುದಕ್ಕೆ ಸಾಧ್ಯವೂ ಇಲ್ಲ. ಅವಳು ಏನು ತಪ್ಪು ಮಾಡಿದ್ದಾಳೆ? ಅದಕ್ಕೆ ಸೀತಾಪತಿ. ಸಂಸ್ಕೃತದಲ್ಲಿ ಸೀತಾ ಅಂದರೆ ಏನು? ಸಂಸ್ಕೃತದಲ್ಲಿ ಸೀತಾ ಅಂದರೆ ಬೆಳ್ಳಗೆ, ಅಂದರೆ ಬೆಳ್ಳಗೆ ಅಂದರೆ ಶುಕ್ಲ, ಬೆಳ್ಳಗೆ ಶುದ್ಧ ಅಂತ ಅರ್ಥ. ಸೀತ ಅಂದರೆ ಏನರ್ಥ ಹೇಳಿ? ಮಹಾ ಬೆಳ್ಳಗೆ ಅಂದರೆ ಪರಶುಕ್ಲರು ಅವಳೇ ಶ್ರೇಷ್ಠಳು. ಪರಶುಕ್ರನ ಅವಳೇ ಸೆರೆಟ ಅಂದರೆ ರಾಮ ಬಿಡಲಿಕ್ಕೆ ಏ ರೀತಿಯಲ್ಲಿ ಯಾವ ರೀತಿಯಲ್ಲಿಯೂ ಅವರು ತಪ್ಪು ಮಾಡಿಲ್ಲ, ಶುದ್ಧರಾಗಿದ್ದಾಳೆ. ವ್ಯಾಪ್ತತ್ವಾತ್ ನಿರವಧ್ಯತ್ವಾತ್ ತಸ್ಯಾಹ ತ್ಯಾಗ ಕಥಂ ಭವೇ. ಮಣಿಮಂಜರೆಯಲ್ಲಿ ನಾರಾಯಣ ಪಂಡಿತ ಆಚಾರ್ಯ ಹೇಳ್ತಾರೆ, ಅಲ್ರಿ ಅವನು ಬಿಡುವುದು ಎಲ್ಲಿಂದ? ಎಲ್ಲ ಅವಳು ನಿರವಧ್ಯಳು, ದೋಷ ಇಲ್ಲ, ದೋಷ ಇಲ್ಲ, ಅದರಿಂದ ಬಿಡಲಿಲ್ಲ. ಮತ್ತೆ ದೋಷ ಇದ್ರೂ ಕೂಡ ಬಿಡ್ಲಿಕ್ಕೂ ಆಗಲ್ಲ, ಯಾಕೆಂದ್ರೆ ದೋಷವೇ ಇಲ್ಲ. ವ್ಯಾಪ್ತತ್ವ ವ್ಯಾಪ್ತನ ಎಲ್ಲ ಕಡೆಯಲ್ಲಿ ಇದ್ಬಿಟ್ಟಿದ್ದಾಳೆ, ಎಲ್ಲ ಕಡೆಯಲ್ಲಿ ಬಿದ್ದ. ಆಕಾಶವನ್ನು ಬಿಟ್ಟಿರ್ಲಿಕ್ಕಾಗತ್ತ ನಾವು? ಆಕಾಶದ ಅಭಿಮಾನಿ, ವ್ಯಾಕೃತ ಆಕಾಶ ಅಭಿಮಾನಿ ಅವಳನ್ನು ಬಿಡುದು ಎಲ್ಲಿರ್ತಾನೆ? ಬಿಟ್ಟೇ ಇಲ್ಲ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ, ಉರಸ್ ಉಪಲಬ್ಧ ಮಾನ ಸಿಂಜ್ ಬಂಧನೆ ವರ್ಬು ಕ್ರಿಯಾಪದ. ಸೀತಂದ್ರೆ ಮಹಾ ಅನಾದಿಕಾಲದಿಂದ ಸ್ನೇಹದಿಂದ ತನ್ನ ವಕ್ಷಸ್ಥರದಲ್ಲೇ ಬಂಧನ ಮಾಡ್ಕೊಂಡಿದ್ದಾನೆ, ಅವಳನ್ನು ಬಿಡುದು ಎಲ್ಲಿಂದ? ರಾಮಾಯಣ ಅಲ್ಲಿ ಹೇಳಿದ್ದು ಭಾಗವತ ಹೇಳಿ, ಉರಸ್ ಉಪಲಬ್ಧ ಮಾನ ವಕ್ಷಸ್ಥರದಲ್ಲೇ ಕಟ್ಕೊಂಡ್ಬಿಟ್ಟಿದ್ದಾನೆ, ಟೈಟ್ ಆಗಿದೆ ಅದು. ಸೀತ ಅಂದ್ರೆ ಬಂಧಿತ, ಸೀತ ಅಂದ್ರೆ ಮಹಾ ಸ್ನೇಹ ಭಾಷೆಯಿಂದ ಬಂಧಿತಳಾಗಿದ್ದಾಳೆ, ಅವಳನ್ನು ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ, ಅವಳನ್ನು ರಕ್ಷಣೆಯೇ ಮಾಡಿದ ಈ ಅರ್ಥದಲ್ಲಿ. ಮತ್ತೆ ಬಿಡ್ಲಿಕ್ಕೆ ದೋಷವೂ ಇಲ್ಲ, ಶುದ್ಧಳಾಗಿದ್ದಾಳೆ, ಪರಶುಕ್ರರಲ್ಲಿ ಅವಳು ಶ್ರೇಷ್ಠಳು. ಸೀತ ಅಂದ್ರೆ ಬೆಳ್ಳಿಗೆ, ಸೀತ ಅಂದ್ರೆ ದೀರ್ಘ ಹೇಳಿದ್ರೆ ಉದ್ದಕ್ಕೆ ಹೋಗ್ತಾನಂದ್ರೆ ಏನ್ರಿ? ಉದ್ದಕ್ಕೆ ಹೋಗ್ತಾನೆ ಅಂತ ಹೇಳೋದಿಲ್ಲ, ಏನ್ ಹೇಳ್ತೀರಿ? ಉದ್ದ ಅಂದ್ರೆ ಮಹಾ ಉದ್ದ ಅಂತ ಅರ್ಥ. ಸೀತ ಅಂದ್ರೆ ಶುದ್ಧಳು, ಸೀತ ಅಂದ್ರೆ ಮಹಾಶುದ್ಧಳು, ಅವಳನ್ನು ರಕ್ಷಣೆ ಮಾಡಿದ ಪಾಲನಾತ್ ಪತಿರುಚ್ಚ. ಸೀತಾಯ ಪತೇ ನಮಃ ಅಂತ ಹೇಳಿದರು. ಅಲ್ಲಿ ಬಹಳ ಒಂದು ಶಬ್ದ ಬಹಳ ರೋಚಕವಾಗಿದೆ, ಯಾಕಂದರೆ ರಾಮಾಯಣದಲ್ಲಿ ರಾಮಚಂದ್ರ ದೇವರು ಯಾವ ರೀತಿಯಾಗಿ ರಾಜ್ಯಭಾರ ಮಾಡಿದರು, ಚೆನ್ನಾಗಿ ರಾಜ್ಯಭಾರ ಮಾಡಿದರು. ಯಾಕೆಂದರೆ ಭೂಮಿ ತನ್ನ ದೋಷವನ್ನೆಲ್ಲ ಕಳೆದುಕೊಂಡು ನಿಜವಾಗಿ ವೈರಿಂಚಿ ಲೋಕ, ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಯಾವ ಗುಣ ಇರಬೇಕೋ ಅದೆಲ್ಲ ಕಾಣಿಸಿಕೊಳ್ತಂತೆ. ಅದಕ್ಕೋಸ್ಕರವೇ ರಾಮದೇವರು ಕರೆದರೂ ಕೂಡ ಕೆಲವರು ಹೋಗಿಲ್ಲ, ಇಲ್ಲೇ ಇರುವಾಗ. ಅರ್ಕೇಚೇತ್ ಮಧುವಿಂದೇತ ಕಿಮರ್ಥಂ ಪರ್ವತಂ ವೃಜೇತ್. ನಮ್ಮ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಅರ್ಕಪತ್ರದಲ್ಲೇ ಜೇನುತುಪ್ಪ ಸಿಗಿರ್ಬೇಕಾದ್ರೆ ಹೋಗಿ ಬೆಟ್ಟಕ್ಕೆ ಹತ್ತಿ ಹಾಕಿ ಇದು ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅಷ್ಟು ಫಸ್ಟ್ಕ್ಲಾಸ್ ಆಗಿ ಭಗವಂತ ಆ ಬ್ರಹ್ಮದೇವರ ಲೋಕದ ಗುಣ ಅಲ್ಲ ಎಲ್ಲಿತ್ತು, ಭೂಲೋಕದಲ್ಲಿತ್ತು, ಭೂಮಿಯಲ್ಲಿತ್ತು. ಹಾಗಾಗಿ ಭೂಮಿ ಬಹಳ ಚೆನ್ನಾಗಿರ್ತದೆ, ಭೂಮಿಯಲ್ಲಿ ಯಾವ ದೋಷವೂ ಇರಲಿಲ್ಲ. ಶೀತ ಅಂದರೆ ಶುದ್ಧ, ಶೀತ ಅಂದರೆ ಮಹಾಶುದ್ಧಳಾಗಿರ್ತಕ್ಕಂಥ ಭೂಮಿ. ಬ್ರಹ್ಮದೇವರ ಲೋಕದ ಗುಣವನ್ನು ರಾಮದೇವರ ಒಂದು ಆಳ್ವಿಕೆ ಕಾಲದಲ್ಲಿ ಆ ಬ್ರಹ್ಮದೇವರ ಲೋಕವನ್ನು ಮೈಗೂಡಿಸಿಕೊಂಡ, ಅತ್ಯಂತ ಶುದ್ಧವಾದ ಪೃಥಿವಿಗೆ ಪತಿಯಾದ, ಪಾಲಕನಾದ. ಹೇಗಂದ್ರೆ ರಾಮ ಅಂದ್ರೆ ರಾಮನಂತೆ, ರಾಮರಾಜ್ಯ ಅಂತ ಆದರ್ಶವಾಯಿತು. ರಾಜ ಅಂದ್ರೆ ಅಷ್ಟು ಅಷ್ಟು ಚೆನ್ನಾಗಿ ಪೃಥಿವಿಯನ್ನ ಆಳಿದ. ಹಾಗಾಗಿ ದೋಷವನ್ನು ಕಳೆದುಕೊಂಡ ಶುದ್ಧವಾದ ಭೂಮಿಗೆ ಪತಿಯಾದ. ಬಹಳ ರೋಚಕವಾದ ಶಬ್ದನ ಇನ್ನೊಂದು ಅರ್ಥ ಸಂಸ್ಕೃತದಲ್ಲಿ, ಅದು ಎಲ್ಲ ಸಮೃದ್ಧಿಗೆ ಪತಿ ಅಂತ ಅರ್ಥದಲ್ಲಿ ಬಂದದ್ದು. ಒಂದರ್ಥ ಆಯಿತು, ಸೀತ ಅಂದರೆ ಸಂಸ್ಕೃತದಲ್ಲಿ ಸಸ್ಯ ಅಂತ ಅರ್ಥ. ಸೀತ ಅಂದರೆ ಸಸ್ಯ ಅಂತ ಅರ್ಥ. ಸಸ್ಯ ಶ್ಯಾಮಲ ಭೂಮಿ ಯಾವುದು, ಬಹುದುಗ್ಧ ಗೋಮತಿ, ಎಲ್ಲ ಕಡೆಯಲ್ಲಿ ಬೇಕಾದಾಗೆ ಹುಲ್ಲುಗಳು, ಆ ಹುಲ್ಲು ತಿಂದು ಒಳ್ಳೆ ಚೆನ್ನಾಗಿ ಸಮೃದ್ಧಿ, ಸಸ್ಯ ಸಮೃದ್ಧಿ, ಧನಧಾನ್ಯ ಸಮೃದ್ಧಿ, ತೃಣದ ಸಮೃದ್ಧಿ. ಅದರಿಂದಾಗಿ ಗೋವುಗಳು ಬೇಕಾದಾಗೆ ಹಾಲು ಕೊಡ್ತಾ ಇದ್ದವು. ಹಾಗಾಗಿ ಅದು ಆ ಸೀತ ಅಂದರೆ ಸಸ್ಯ, ಸಸ್ಯ ಸಮೃದ್ಧಿ ಅಂದರೆ ಸಮೃದ್ಧವಾದ ರಾಷ್ಟ್ರಕ್ಕೆ ಪತಿಯಾಗಿ ರಾಮಚಂದ್ರ ಚೆನ್ನಾಗಿ ಲೋಕಪಾಲನೆ ಮಾಡಿದ ಎಂಬ ಅರ್ಥದಲ್ಲಿ ಸೀತಾಯಾಹ ಪತಯೇ ನಮಃ ಅಂತ ಹೇಳಿದ್ದಾರೆ. ಹೀಗೆ ಏಳು ಶಬ್ದದಿಂದ ಏಳು ಕಾಂಡದ ಸಾರಾಂಶವನ್ನು ಹೇಳತಕ್ಕಂಥ ಮಿನಿ ರಾಮಾಯಣ ಈ ಶ್ಲೋಕ. ಪ್ರಮಂಜನಾಚಾರ್ಯರು ವಿಶೇಷವಾಗಿ ಈ ನಮಗೆ ವೈಯಕ್ತಿಕವಾದ ಯಾವ ರೀತಿಯಲ್ಲಿಯೂ ಕೂಡ ಸನ್ಮಾನ ನಿಜವಾಗಿಯೂ ಅಗತ್ಯ, ನಾವು ಸನ್ಮಾನ ತಗೊಳ್ಳುವಂಥ ಕೆಲಸ ಏನೂ ಮಾಡಿಲ್ಲ. ನಾವು ಯಾವಾಗಲೂ ಹೇಳೋದುಂಟು, ಈ 60ನೇ ವರ್ಷದ ಅಂಗವಾಗಿ ವಿದ್ಯೇಶ ತೀರ್ಥರ ಅಭಿವಂದನ ಸಮಿತಿ ಅಂತ ಆಗಿದೆ. ವಿದ್ಯೇಶ ತೀರ್ಥರಿಗೆ ಅಭಿನಂದನ ಅಲ್ಲ, ವಿದ್ಯೇಶ ತೀರ್ಥ ಅಂದರೆ ಮುಖ್ಯವಾಗಿ ಭಗವಂತನೇ, ಭಗವಂತನಿಗೆ ಅಭಿನಂದನೆ. ಅಭಿನಂದನೆ ಅಂದರೆ ಏನು, ನಿಜವಾಗಿಯೂ ಕೂಡ ಆಗಬೇಕಾದ ಕೆಲಸ. ಇದೊಂದು ನೆಪ, 60ನೇ ವರ್ಷ ಒಂದು ನೆಪ, ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ನೆಪ ಬೇಕು. ಅದಕ್ಕೊಂದು ಉತ್ತಮವಾದ ಅವಕಾಶ ಬಂದಿದೆ. ಆದಷ್ಟು ಜ್ಞಾನಕಾರಿ ಆಗಬೇಕು. ವಿದ್ವಾಂಸರ ಒಂದು ಸನ್ಮಾನ, ಅನೇಕ ಗ್ರಂಥಗಳ ಪ್ರಕಾಶನ, ಮುಂದೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಕಾರ್ಯಕ್ಕೆ ಅನುಕೂಲವನ್ನು ಕಲ್ಪಿಸುವ ರೀತಿಯಲ್ಲಿ ಒಂದು ಒಂದು ವ್ಯವಸ್ಥೆ ಆಗಬೇಕು. ಈ ಒಂದು ದೃಷ್ಟಿಕೋನದಿಂದ ಈ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇ ವಿನಃ ವೈಯಕ್ತಿಕವಾಗಿ ಸನ್ಮಾನವನ್ನು ಪಡೀಲಿಕ್ಕಲ್ಲ. ಅದನ್ನು ನಮ್ಮ ಪ್ರಭಂಜನಾಚಾರ್ಯ ಸಮಿತಿ ಅಧ್ಯಕ್ಷರಾದ ಪ್ರಭಂಜನಾಚಾರ್ಯ ತುಂಬ ಕಾಳಜಿ ಇದ್ದವರು. ಅವರು ನಿಜವಾಗಿ ಕೂಡ ಪ್ರಾಮಾಣಿಕವಾದ ಒಂದು ಕೆಲಸವನ್ನು ಒಂದು ನಿಷ್ಠೆಯಿಂದ, ಏನೋ ಅಂದರೆ ಎಷ್ಟೋ ಕಡೆಯಲ್ಲಿ ಸಮಿತಿ ನಡೀತದೆ, ಆ ಸಮಿತಿ ಕಾರ್ಯಗಳೆಲ್ಲ ಅಷ್ಟು ಸಮರ್ಪಕವಾಗಿ ಆಗುವುದಿರುವುದಿಲ್ಲ. ಆದರೆ ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಭಂಜನಾಚಾರ್ಯರು ಅದಕ್ಕೆ ಅಪವಾದವಾಗಿದ್ದಾರೆ. ಇಟ್ಟ ಸಂತೋಷ, ಬಹಳ ಕಾಳಜಿ ಅವರಿಗೆ ಆಗಿದೆ. ಅವರು ಈ ಏನು ಭಕ್ತರು ಏನು ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಮಠದ ಒಂದು ಏನೋ ವೈಯಕ್ತಿಕವಾದ ಕಾರ್ಯ, ಮಠದ ಕಾರ್ಯಕ್ರಮಕ್ಕೆ ಹೋಗಲ್ಲ. ಇದು ಕೇವಲ ಜ್ಞಾನದ ಒಂದು ಪ್ರಸಾರ ದೃಷ್ಟಿಕೋನದಿಂದ ಏನು ಭಕ್ತರು ನಿಧಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅದೆಲ್ಲವೂ ಐತರೇಯ ಶೋಧ ಪ್ರಕಾಶನ ಪೀಠ, ಅದರಲ್ಲಿ ಆಗ್ತಕ್ಕಂಥ ಮುಂದೆ ಅನೇಕ ಪ್ರವಚನ ಸಂಯೋಜನೆ, ಅದರಿಂದ ಪುಸ್ತಕ ಪ್ರಕಾಶನ, ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ, ವಿದ್ವಾಂಸರ ನಿಟ್ಟಿನಲ್ಲಿ ಬರ್ತಕ್ಕಂಥವರಿಗೆ ಅವರು ಅಪೂರ್ವವಾದಂಥ ಹಸ್ತಪ್ರತಿಯನ್ನು ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಅನುವಾದ ಮಾಡ್ತಕ್ಕಂಥ ವಿದ್ವಾಂಸರಿಗೆ ಮನ್ನಣೆ. ಈ ಒಂದು ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮ ನಡೀಬೇಕು. ಅದೆಲ್ಲವೂ ಕೂಡ ನೀವು ಕೊಟ್ಟಿರ್ತಕ್ಕಂತಹ ದೇಣಿಗೆ ಅದಕ್ಕೆ ಅಲ್ಲಿಗೆ ಮುಟ್ಟತ್ತೆ. ಈಗ ಭಕ್ತ ಸಮಾಜದಿಂದ ಏನು ಭಕ್ತರು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಈಗ ವಿದ್ವಾಂಸರ ಸನ್ಮಾನ ಇದಕ್ಕೆ ಹೋಗ್ತದೆ. ಹೇಳಿದ ಹಾಗೆ 180 ಮಂದಿಯ ವಿದ್ವಾಂಸರಿಗೆ ಹೋಗುತ್ತೆ. ಅನೇಕ ಪುಸ್ತಕಗಳನ್ನು ಪ್ರಕಾಶನ ಮಾಡಬೇಕಾಗಿದೆ. ಅನೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷಾ, ಒಂದು 11 ಸಬ್ಜೆಕ್ಟ್ ಇದೆ, ಸುಧಾಂದ ಆರಂಭಿಸಿ ಮತ್ತು ಬೇರೆ ಭಾಗವತ ತಾತ್ಪರ್ಯ ಇದರದ ಬಗ್ಗೆ 11 ಬಗೆಯ ಇದಿದೆ. ಅಲ್ಲಿ ಉತ್ತಮ ಮಟ್ಟದಲ್ಲಿ ಪರೀಕ್ಷೆ ಕೊಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಮಾಡಬೇಕು. ಅದೊಂದು 10 ಲಕ್ಷ ರೂಪಾಯಿ ಅದಕ್ಕೆ ವಿನಿಯೋಗ ಆಗಬೇಕು ಅಂತ ಅಭಿಪ್ರಾಯ. ಇನ್ನೊಂದು ಹೀಗೆ ಎಲ್ಲ ಕಾರ್ಯಕ್ರಮ ಇದೆ. 10 ಲಕ್ಷದ ಒಂದು ನಿಗದಿತ ಒಂದು ಪುಸ್ತಕ ಪ್ರಕಾಶನ ಆಗಬೇಕು. ಅದಕ್ಕೆ ಒಂದು ಬಜೆಟ್ ಇಟ್ಕೊಂಡಿದ್ದೇವೆ. ಒಂದು ವಿದ್ವಾಂಸರಿಗೆ ಒಂದು 45 ಲಕ್ಷ ರೂಪಾಯಿ ಸನ್ಮಾನ ಅಂದರೆ ಕೇವಲ ಸಂಭಾವನೆಗೆ ಹೋಗ್ತದೆ. ಅದನ್ನು ಮತ್ತೆ ಮುಂದೆ ಬೇರೆ ಬೇರೆ ಶಾಲೋಗಿಲಲ್ಲೂ ಅದು ಪ್ರತ್ಯೇಕನೇ ಇರುತ್ತೆ. ಹೀಗೆ ಎಲ್ಲ ವಿನಿಯೋಗ ಇದಕ್ಕೆ ಆಗ್ತಾ ಇದೆ. ಆದ್ದರಿಂದಾಗಿ ಯಾವ ಭಕ್ತರು ಕೊಟ್ಟಿದ್ದಾರೆ ಇಷ್ಟರೊಳಗೆ ಅದೆಲ್ಲ ಅಲ್ಲಿಗೆ ವೇದವ್ಯಾಸರ ಮಧ್ವಾಂತರಿಕದ ವೇದವ್ಯಾಸರ ಪೂಜೆಗೆ ಹೋಗ್ತಾ ಇದೆ. ವಿಶೇಷವಾಗಿ ತತ್ವಜ್ಞಾನದ ಪ್ರಸಾರ ಆಗಲಿ, ಸಮಾಜದಲ್ಲಿ ಒಂದು ಜಾಗೃತಿ ಮೂಡಲಿ, ಮುಂದೆ ಬರ್ತಕ್ಕಂಥದ್ದು ಏನಿದ್ರು ಕೂಡ ಅದು ಕೂಡ ಮುಂದೆ ನಿರಂತರವಾದ ಪ್ರಸಾರಕ್ಕೋಸ್ಕರ ವಿನಿಯೋಗ ಆಗಬೇಕು ಅಂತ ಕಳಕಳಿ ಇದೆ. ಅದರ ಬಗ್ಗೆ ನಮ್ಮ ಪ್ರಭಂಜನಾಚಾರ್ಯರು ತುಂಬ ಕಾಳಜಿ ವಹಿಸಿದ್ದಾರೆ. ಅವರನ್ನ ಈ ಕೆಲಸಕ್ಕೋಸ್ಕರ ಬಹಳ ನನಗೆ ಸನ್ಮಾನ ಮಾಡ್ತಾರಂತಲ್ಲ, ಈ ತತ್ವಜ್ಞಾನದ ಕಾರ್ಯಕ್ಕೆ ಅವರ ಬೆಂಬಲ ಚೆನ್ನಾಗಿದೆ, ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ಭಕ್ತರು ಅದಕ್ಕೆ ಸ್ಪಂದಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮಧ್ವಾಂತಕದ ವೇದವ್ಯಾಸರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ನಾನು
ಶ್ರೀಮದ್ ಆಚಾರ್ಯರು ಹೇಳಿದರು ಮೂಲ ರಾಮಾಯಣ ಶತಕೋಟಿ ಶ್ಲೋಕ ಅಂಥೇಳಿ, ಆಮೇಲೆ ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ, ಆಚಾರ್ಯರು ಬರೆದ 9 ಅಧ್ಯಾಯಗಳು ಸುಮಾರು 1,008 ಶ್ಲೋಕ, ರಾಯರು 11 ಶ್ಲೋಕದಲ್ಲಿ ಬರೆದರು. ಒಂದೇ ಶ್ಲೋಕದ ರಾಮಾಯಣ ಅಂಥೇಳಿ ರಾಮಾಯ ರಾಮಭದ್ರಾಯ ಅಂತ ಒಂದೇ ಶ್ಲೋಕದ ರಾಮಾಯಣ ಹೇಳಿದ್ರಿಂದ ಇನ್ನು ರಾಮಾಯಣ ಹೇಳೋದಕ್ಕಾಗ ರಾಮಾಯಣದ ಬಾರಿ ರಾಮಾಯಣ ಅಂತ ಆಗ್ತಿತ್ತು. ಅಂಥದ್ದೇನಿಲ್ಲ, ಈಗ ಒಂದು ಅಣುಭಾಷೆ ಇದ್ದಾಗ ಅಣು ರಾಮಾಯಣ, ಅದು ಏಕಶ್ಲೋಕಿ ರಾಮಾಯಣ. ಮತ್ತೆ ಹೇಳಿದ್ದೆ ನಾನು, ಸಾವಿರ ಇನ್ನೊಂದು ಶ್ಲೋಕ ಕೊಟ್ಟರು ಅದನ್ನು ರಾಮಾಯಣ ಮಾಡ್ತಾರೆ. ಬೇಕಾದ್ರೆ ಯಾವುದೇ ಶ್ಲೋಕ ಕೊಟ್ಟರು ರಾಮಾಯಣ ಮಾಡಿ ಹೇಳ್ತಾರೆ. ಒಂದು ದೃಷ್ಟಿಯಿಂದ ಸ್ವಾಮಿಗಳ ವಿದ್ವತ್ತಾರೆ, ಇನ್ನೊಂದು ಕಡೆ ಶಾಸ್ತ್ರದ ಸಂಪತ್ತದು. ಶಾಸ್ತ್ರದಲ್ಲಿ ಅಂಥ ಅರ್ಥ ಇರೋದಕ್ಕೆ ಹೇಳೋದಕ್ಕೆ ಸಾಧ್ಯ. ಒಂದು ಡ್ರಾಫ್ಟ್ ಕೊಟ್ಟರೆ 100 ರೂಪಾಯಿ ಕೊಡ್ತಾರೆ ಅಂದರೆ ಅದ್ರ ಬರೆದಿದ್ದಾರೆ ಕೊಡ್ತಾರೆ, ಸುಮ್ಮನೆ ಹಾಕೊಳ್ಳೋಕ್ಕಾಗುತ್ತೆ? ಡ್ರಾಫ್ಟ್ 100 ರೂಪಾಯಿ ಕೊಟ್ಟಿರ್ತಾರೆ, 100 ರೂಪಾಯಿ ಬರೆದಿದ್ದಾರೆ. ಇವರು 10 ರೂಪಾಯಿ ಅವ್ರು 100 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದವ್ಯಾಸರ ಬರೆದಿರೋದ್ರಿಂದ ಎಷ್ಟು ಅರ್ಥ ಬೇಕಾದ್ರೆ ಮಾಡ್ಕೊಳಕ್ಕೆ ಬರುತ್ತೆ. ಅದು ಎನ್ಕ್ಯಾಶ್ ಮಾಡಿಕೊಳ್ಳೋ ಸಾಮರ್ಥ್ಯ ಬೇಕಷ್ಟೇ. ಶ್ರೀಗಳವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ದೈವತ್ವವಾಗಿರ್ತಕ್ಕಂಥ ಕಲೆ ಅದು. ಅಂತಹ ಪರಮಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಇಂಥ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಡೆ ಸಂಸ್ಥೆಯಿಂದ ಕೂಡ ಬಂದು ಅಲ್ಲಿ ಲೆಕ್ಕ ಹಾಕಿದರೆ ಬೆಂಗಳೂರೇ ಬಹಳ ಕಡಿಮೆ. ಶ್ರೀಗಳವರಿಗೆ ಕಾಣಿಕೆ ಕೊಟ್ಟರು ಬೆಂಗಳೂರು ಅಷ್ಟು ಕಡಿಮೆ ಯಾರೂ ಕೊಟ್ಟಿಲ್ಲ. ಹೈದರಾಬಾದ್ ಮೊದಲಾದವುಗಳಲ್ಲಿ ನಿರೀಕ್ಷೆಗಿಂತ ಮೀರಿ ಬಂದಿದೆ. ಆದರೆ ಕೆಲವು ಕಡೆಗೆ ಅದು ಅದು ಕನ್ನಡ ಬರೆದಿದ್ದಾರೆ ಅವರೆಲ್ಲ, ಮದ್ರಾಸ್ನಲ್ಲಿ ಕನ್ನಡ ಸಂಪರ್ಕ ಇಲ್ಲ. ಅಂಥದ್ದು ಬಹಳ ಉದಾರವಾಗಿ ಕೊಟ್ಟಿದ್ದಾರೆ. ಬಹುಶಃ ಅತಿ ಕಡಿಮೆ ಬಂದಿರೋದು ಬೆಂಗಳೂರಿಂದಲೇ, ಯಾಕೆ ನಾನೇ ಅದರಲ್ಲಿ ಗೊತ್ತು, ಏನೇನು ಬಂದಿತ್ತು ಗೊತ್ತಿರೋದ್ರಿಂದ ತುಂಬ ಕಡಿಮೆ ಬಂದಿರೋದು. ಹಾಗಾಗಬಾರದು. ಆ ದೃಷ್ಟಿಯಲ್ಲಿ ಅನೇಕ ಸಂಸ್ಥೆಗಳಿಂದ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಈ ಜಯನಗರ ರಾಯನ್ ಮಠದವರು, ಟಿ ಬ್ಲಾಕ್ ರಾಯನ್ ಮಠದವರು, ಅವರು 100 ರೂಪಾಯಿ ಕೊಡ್ತಾ ಇದ್ದಾರೆ. 20ನೇ ತಾರೀಕು ಅವ್ರು 100 ರೂಪಾಯಿ ಕೊಟ್ಟು ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಶ್ರೀಗಳವರಿಗೆ. ಅದೇ ರೀತಿ ಇನ್ನು ಅನೇಕ ಸಂಸ್ಥೆಗಳು ಮಾಡಬೇಕು, ನಮ್ಮ ಸಂಸ್ಥೆಯು ಯಥಾಯೋಗ್ಯ ಮಾಡಬೇಕು ಅಂಥೇಳಿ ಇಲ್ಲಿ ಘೋಷಣೆ ಮಾಡಿದಾಗ ಒಳ್ಳೆ ರೀತಿ ಸ್ಪಂದಿಸಿದ್ದೀರಿ. ಸೊ 42,000 ರೂಪಾಯಿಯಷ್ಟು ಸಂಗ್ರಹ ಆಗಿದೆ. ಇನ್ನು 18,000 ಸೇರಿಸಿಬಿಟ್ಟು ಅದಕ್ಕೆ ಕೊಟ್ಟು 60 ವರ್ಷದಿದ್ದಾರೆ ಶ್ರೀಗಳು. 6 ಲಕ್ಷ ಕೊಟ್ಟರು ಸಾಲದು, 60 ಲಕ್ಷ ಕೊಟ್ಟರು ಸಾಲದು. ನಮ್ಮ ಯಥಾಶಕ್ತಿ ಆದ್ದರಿಂದ ಒಂದು ಸಾಂಕೇತಿಕವಾಗಿ ಒಂದು 60,000 ನಿಧಿಯನ್ನು ಶ್ರೀಗಳವರ ಒಂದು ಸರಿ ಸಮರ್ಪಣೆ ಮಾಡ್ತಕ್ಕಂಥ ಯೋಗ ಬಂದಿದೆ. ಅದನ್ನು ಈಗ ನಡೆಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಕೆಲಸ ಇಲ್ಲಿಗೆ ಮುಗಿದಿಲ್ಲ. ಇನ್ನೂ ಕೊಡ ಇನ್ನೂ ಕೊಡೋರು ಸಾಕಷ್ಟು ಕೊಡಬಹುದು. ಶ್ರೀಗಳವರ ಕಾರ್ಯಕ್ರಮ ತುಂಬ ವ್ಯಾಪಕವಾಗಿದೆ. ಇನ್ನೊಂದು ಗೊತ್ತಿರಬೇಕು, ಯಾವ ಒಂದು ಕಾರಣಕ್ಕೋಸ್ಕರ ಅವರು ಕಾರ್ಯಕ್ಕೆ ಸಂಗ್ರಹ ಮಾಡ್ತಾರೋ ಅದಕ್ಕೆ ವಿನಿಯೋಗ ಮಾಡೋದು, ಬೇರೆದಕ್ಕೆ ವಿನಿಯೋಗ ಮಾಡೋದಿಲ್ಲ. ಅದರ ಉದಾಹರಣೆ ಅದು ಕಟ್ಟಡ ಈ ಕಡೆ ಈ ನಿಧಿನ ಉಪಯೋಗಿಸೋದಿಲ್ಲ, ಅದಕ್ಕೆ ಯಾವುದಕ್ಕೆ ತಂದರೆ ಅದಕ್ಕೆ ತರ್ತಾರೆ ಹೊರತು ಬೇರೆ ವಿನಿಯೋಗ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ಕೋಸ್ಕರ ಮಾತ್ರ ವಿನಿಯೋಗ ಆಗೋದ್ರಿಂದ ಅವರಿಗೆ ಏನು ಕೊಟ್ಟರು ಕೂಡ ವಿದ್ವಾಂಸರಿಗೆ ಹೋಗುತ್ತೆ ಅಷ್ಟೇ. ಮತ್ತೆ ಇವಾಗ ಹಸುವಿಗೆ ಕೊಟ್ಟ ಹುಲ್ಲು ಹಾಲಾಗಿ ನಮಗೆ ಬರೋ ಹಾಗೆ, ಸ್ವಾಮಿಗಳು ಕೊಟ್ಟ ಧನ ಮತ್ತು ಸಮಾಜಕ್ಕೆ ಹಾಗೆ ಬರುತ್ತೆ ಹೊರತು ಬೇರೆ ರೀತಿ ಹೋಗೋದಿಲ್ಲ. ಅದರಲ್ಲೂ ಕೂಡ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಬಹುಶಃ ಈ ಶತಮಾನದಲ್ಲೇ ಅತಿ ಹೆಚ್ಚು ಸನ್ಮಾನ ಮಾಡಿರೋ ಸ್ವಾಮಿಗಳು ಅಂದರೆ ಪಾಂಡ್ಯಗಿರಿ ಸ್ವಾಮಿಗಳೇನು, ಎಷ್ಟು ಜನ ಸನ್ಮಾನ ಮಾಡ್ತಾರೆ ಲೆಕ್ಕನೇ ಇಲ್ಲ. ಮತ್ತು ಅತಿ ಹೆಚ್ಚು ಕೊಡೋದವರೇ, ಮತ್ತೆ ಬರೀ ಸಾಂಕೇತಿಕ ಸನ್ಮಾನ ಮಾಡೋದಿಲ್ಲ ಅವರು, ಬಹಳ ಸೈಜಬಲ್ ಸನ್ಮಾನನೇ ಮಾಡಿರ್ತಾರೆ. ಅದಕ್ಕೆಲ್ಲ ನಾವು ನಮಗಂತೂ ಪ್ರತ್ಯೇಕ ಮಾಡೋಕ್ಕೆ ಆಗೋದಿಲ್ಲ. ಪ್ರತ್ಯೇಕ ಮಾಡಿ ಒಬ್ಬರು ರಥ ಎಳಿಲಕ್ಕಾಗತ್ತಾ? ರಥೋತ್ಸವ ಮಾಡಿದಾಗ ಕೈ ಜೋಡಿಸಿಬಿಟ್ರೆ ನಾವು ರಥ ಹಿಡಿದ್ವಿ ಅಂತಕ್ಕಂಥ ಒಂದು ಹೆಮ್ಮೆ ಇರ್ತದೆ. ಅಂಥ ಒಂದು ಕೆಲಸಕ್ಕೆ ಇನ್ನೂ ಅವಕಾಶ ಇರೋದ್ರಿಂದ ಇನ್ನೂ 4 ಜುಲೈವರೆಗೂ ಟೈಮ್ ಇದೆ. ಆ ಟೈಮ್ನಲ್ಲೂ ಕೂಡ ಮನೆಗೆ ಕರಿಬಹುದು, ಮತ್ತು ಬೇರೆ ಸಂಸ್ಥೆಗಳಿಂದ ಹೆಡಿಸ್ಬೋದು. ಕಾರ್ಯಕರ್ತರಾಗಿದ್ದರೆ ಅಲ್ಲಿಂದನೂ ಕೊಡಬಹುದು, ಅಥವಾ ಶ್ರೀಗಳವರ ಒಂದು ಗ್ರಂಥ ಪ್ರಕಾಶನ ಮೊದಲಾದ ಕಾರ್ಯಗಳಿಗೆ ಪ್ರತ್ಯೇಕವಾಗಿ ಕೂಡ ಸೇವೆ ಸಲ್ಲಿಸಬಹುದು ಅಂತ ಅವಕಾಶಗಳಿದೆ. ಇದು ಸಾಂಕೇತಿಕವಾಗಿ ಇವತ್ತು ಶ್ರೀಗಳವರಿಗೆ ಅರ್ಪಿಸ್ತಾ ಇದ್ದೇವೆ. ಹಬ್ಬದಕ್ಕಿಂತ ಹೆಚ್ಚು ಅನುಗ್ರಹ ಮಾಡಿ ಸ್ವೀಕಾರ ಮಾಡ್ತಾರೆ ಎಂಬ ನಮ್ಮ ಪುಣ್ಯ. ನಮ್ಮ ರಾಸಬದ್ಧ ಸಂಶೋಧನಾ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ನಡೆದಿದೆ. ಈ ರೀತಿ ಇನ್ನೂ ಹೆಚ್ಚು ನಡಿ, ಹಾಗೆ ಶ್ರೀಪಾದಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಗಳವರಿಗೆ ಫಲವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. 2 ಪಾದಪೂಜೆ ಆಗುತ್ತೆ, ಬೇಕಾದರೂ ಇರಬಹುದು. ಹೊತ್ತಾಗಿದ್ದರೆ ಹೋಗ್ಬೋದು, ಬಲೆಯಿಂದ ಆಗುತ್ತೆ, ಇಲ್ಲಿ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಕೆಳಗಷ್ಟೇ ವ್ಯವಸ್ಥೆ ಇದೆ. ಇಲ್ಲೇ ಶ್ರೀಗಳವರು ಫಲವಂತರ ಶ್ರೀ ಕೊಡ್ತಾರೆ ಎಲ್ರಿಗೂ ಕೂಡ. ಅದಕ್ಕೂ ಸೇವಾಕರ್ತರಾಗಿ ನಮ್ಮ ಪಾಠದವರು ಬಂದಿದ್ದಾರೆ, ವಸಂತ ಬಾಯ ಒಬ್ಬರು, ಮತ್ತು ನಮ್ಮ ಭಾಸ್ಕರ್ ಎಲ್ಲ ತಂದುಕೊಟ್ಟಿದ್ದಾರೆ. ಭಾಸ್ಕರ್ ಎಲ್ಲ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾ, ನಾಳೆ ಮಾಮೂಲಾಗಿ ಪಾಠ ಇರುತ್ತೆ, ಎಂದಿನಂತೆ 8:30 ಅಂತ ಪಾಠ ಶುರುವಾಗುತ್ತೆ ಅಂತ ತಿಳಿಸಿ ಶ್ರೀಗಳವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಎಲ್ಲ ಹೇಳಿದ್ರು ಸಾಗುಳ ನಮಃ ನಮಃ ಅಂತ ಹೇಳಿಬಿಟ್ಟು ಕೊನೆ ಮುಕ್ತಾಯ ಮಾಡಿದ್ದಾರೆ. ಅದು ಉಪನಿಷತ್ತಿನ ಮಾತು, ಭೂಯಿಷ್ಠ ಅಂತೆ ನಮ್ಮ ಭಕ್ತಿಂ ವಿಧೇಮ ಅಂತ ಹೇಳಿ, ಬರೀ ನಮಃ ಅಲ್ಲ, ಭಕ್ತಿಪೂರ್ವ ಜ್ಞಾನ ಭಕ್ತಿಭ್ಯಾಮ್ ಪೂರ್ಣಾಮ್ ಅಂತ ಆಚಾರ್ಯ ಅರ್ಥ ಮಾಡಿದ್ದಾರೆ. ಭಕ್ತಿ ಜ್ಞಾನಗಳಿಂದ ಪೂರ್ಣವಾಗಿರ್ತಕ್ಕಂಥ ನಮಸ್ಕಾರವನ್ನು ಪ್ರತಿನಿತ್ಯ ಶ್ಲೋಕ ಹೇಳ್ಬೇಕಾದ್ರೆ ರಾಮಾಯಣ ನೆನಪಾಗ್ತದೆ. ಆದ್ದರಿಂದ ಬಹಳ ಸರಳ ಅನುಷ್ಠುಪ್ ಶ್ಲೋಕ, ದೊಡ್ಡ ಶ್ಲೋಕ ಕೂಡ ಅಲ್ಲ, ಬಹುಶಃ ಬಾಯಿ ಬಂದಿರುತ್ತೆ ಎಷ್ಟು ಜನಕ್ಕೆ ಈಗಾಗಲೇ. ಅದು ಅದೆಲ್ಲ ತಿಳಿಸಿದ್ದಾರೆ ಶ್ರೀ. ಸೀತಾಯ ಪತೆ ಎಂಬುದು ಹೇಗಿದೆ ಅಂದರೆ ಶ್ರೀಯಪತ್ಯ ಇದ್ದಾಗಿದೆ, ಶ್ರೀಯಪತ್ಯ ಸುಧಾ ಸುಧಾ ಶ್ಲೋಕ ಇದ್ದಾಗ ಶ್ರೀಯಪತ್ಯ ರೀತಿಯಾಗಿಬಿಡುತ್ತೆ ಕೂಡ, ಸೀತಾಯ ಪತೆ ಅಷ್ಟೇ ವ್ಯತ್ಯಾಸ. ಅದೇ ಅದ್ರ ಸುಧಾಕ್ಕೂ ಇದಕ್ಕೂ ಲಿಂಕ್ ಮಾಡಲಿಕ್ಕೆ ಕೊಟ್ಟು ಅದ್ರ ಒಂದು ಗಂಟೆ ಮಾಡ್ತಾರೆ ಮತ್ತು ಸಾಗುವ ಹೇಳಿದರೆ. ಈಗ ಅಷ್ಟು ಕೌಶಲ ಇದೆ ಅಂದರೆ ಶಾಸ್ತ್ರ ಪ್ರಪಂಚ ದೊಡ್ಡದು ಅಂತ ತಿಳ್ಕೊಳ್ಳೋಕೆ ನಮಗೆ ಬೇಕದು. ಅಂಥ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಇನ್ನೊಮ್ಮೆ ಸಮರ್ಪಣೆ ಮಾಡ್ತಾ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ. ಇದನ್ನೆಲ್ಲಿಟ್ಟಿದ್ದೀರಿ?